देवता मौलिरत्नम् चिन्तारत्नम् जगति भजताम् सत्सरोजद्युरत्नम् कौसल्यायालपतृमहरन्मण्डले पुत्ररत्नम् आपादमौलिपर्यन्तम् गुरूणामाकृतम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ब्रह्मरुद्रादिवन्द्यम् त्वाम् भजे वेङ्कटनायकम् निवारय स्वानिष्टानि साधयेष्टानि माधव। ವೈಕುಂಠಾಧಿಪತಿಯಾದ ಪರಮಾತ್ಮ ಆ ವೈಕುಂಠವನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಬರಮಾಡಿಕೊಳ್ಬೇಕು ಅಂತ ಲಕ್ಷ್ಮೀದೇವಿಯನ್ನು ಸಮಾಧಾನ ಪಡಿಸಬೇಕು, ಆ ಕೊಲ್ಲಾಪುರಕ್ಕೆ ಹೋದ ಲಕ್ಷ್ಮಿಗೆ ಪ್ರೀತಿ ಉಂಟು ಮಾಡಬೇಕು ಅಂತ ಹೇಳಿ ಭಕ್ತ ವತ್ಸಲನಾಗಿ ಆ ಲಕ್ಷ್ಮೀದೇವಿಯ ಮೇಲಿನ ಪ್ರೇಮದಿಂದ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಭೂಲೋಕಕ್ಕೆ ಬಂದು ವೆಂಕಟಾಚಲದಲ್ಲಿ ನೆಲೆಸಿದ, ವರಾಹದೇವರಿಂದ ಸ್ಥಳವನ್ನು ಪಡೆದ. ಸ್ಥಳ ಕೊಟ್ಟ ವರಾಹದೇವರು ಜೊತೆಗೆ ಬಕುಲಾದೇವಿಯನ್ನು ಕೂಡ ಕಳಿಸ್ತಾ ಇದ್ದಾರೆ. ಆ ಬಕುಲಾದೇವಿ ಶ್ರೀನಿವಾಸನಿಗೆ ಅಡಿಗೆ ಮಾಡಿ ಹಾಕಲಿಕ್ಕೆ ಇರತಕ್ಕಂಥವ್ರು. ಶ್ರೀನಿವಾಸನ ವೃತ್ತಾಂತವನ್ನೆಲ್ಲ ಕೇಳಿದ್ರು ವರಾಹದೇವರು. ನೀನು ಬೇರೆ ಬಂದಿದ್ದಿ, ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗಿ ನೆಲೆಸಿದ್ದಾಳೆ, ಅದರಿಂದ ನಿನಗೆ ಊಟ ಉಪಚಾರ ಎಲ್ಲ ಮಾಡಲಿಕ್ಕೆ ಒಬ್ಬ ಹೆಣ್ಣುಮಗಳು ಬೇಕಾಗ್ತದೆ, ಎಲ್ಲ ರೀತಿಯಾದ ಸೇವೆ ಮಾಡಲಿಕ್ಕೆ ಈ ಬಕುಲಾದೇವಿಯನ್ನು ನಾನು ಕಳಿಸ್ತೇನೆ ಅಂತ ವರಾಹದೇವರು ಬಕುಲಾದೇವಿಯನ್ನು ಕಳಿಸಿದರು. ಬಕುಲಾದೇವಿ ನಿತ್ಯ ಶ್ರೀನಿವಾಸನಿಗೆ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ತಾ ಇದ್ದಾಳೆ, ಈ ಉಪಚಾರ ಮಾಡ್ತಾ ಇದ್ದಾಳೆ. ಇದನ್ನ ಸೂತ ಪುರಾಣಿಕರು ಹೇಳಿದ ಕೂಡಲೇ ಶವನಕಾರ್ಯಗಳಿಗೆ ರೋಮಾಂಚ ಆಯ್ತಂತೆ. ಅವರು ಕೇಳ್ತಾರೆ, ರೋಮಾಂಚಗೊಂಡು ಶ್ರೀನಿವಾಸನಿಗೆ ಅಡಿಗೆ ಮಾಡಿ ಹಾಕ್ತಕ್ಕಂಥ ಭಾಗ್ಯ ಆ ಯೋಗ ಬಕುಲಾದೇವಿಗೆ ಬಂತು ಅಂತಂದ್ರೆ ಆ ಬಕುಲಾದೇವಿ ಯಾರಿರ್ಲಿಕ್ಕೆ ಸಾಧ್ಯ? ಯಾರಿರ್ಬೇಕು? ಪೂರ್ವಜನ್ಮದಲ್ಲಿ ಯಾವುದೋ ದೊಡ್ಡ ದೇವತೆ ಆಗಿರಬೇಕು, ಇಲ್ಲದೆ ಇದ್ರೆ ದೇವರಿಗೆ ಅಡಿಗೆ ಮಾಡಿ ಹಾಕ್ತಕ್ಕಂಥ ಭಾಗ್ಯ ಬರೋದಿಲ್ಲ. ತಾವು ಬೇಕಾದ್ರೆ ಬೇಯಿಸಿಕೊಂಡು ತಿಂತಾರೆ, ಬೇಕಾದ್ರೆ ದೇವರಿಗೆ ಪಾಕ ಮಾಡಿ ಹಾಕಬೇಕು ಅಂತಂದ್ರೆ ದೊಡ್ಡ ಯೋಗ. ದೇವರಿಗೆ ಅಡಿಗೆ ಮಾಡೋದು, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಇಡೋದು, ಶ್ರೀನಿವಾಸನಿಗೆ ಬಡಿಸೋದು ಅಂತಂದ್ರೆ ಬಹುದೊಡ್ಡ ಯೋಗ, ಜನ್ಮಾಂತರ ಸುಕೃತದಿಂದ ಬರತಕ್ಕಂಥ. ಈಗಿನ ಕಾಲದಲ್ಲಿ ಅರ್ಥ ಮಾಡಿಕೊಳ್ಬೇಕು, ಏನಾದರೂ ಒಂದು ದೇವರಿಗೆ ಇಂಥದ್ದು ಮಾಡುವ ಪ್ರಸಂಗ ಬಂದಾಗ ಹಿಂಜರಿದು ಬಿಡ್ತಾರೆ. ಹಿಂಜರಿತಾರೆ ಅಂದ್ರೆ ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ, ಭಯದಿಂದ ಹಿಂಜರಿತಾರೆ. ನಾವು ಮಾಡಿದ್ದರಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತದೋ, ಏನೋ ದೇವರು ಸ್ವೀಕಾರ ಮಾಡ್ತಾನೋ ಇಲ್ವೋ, ಏನು ಹೆಚ್ಚು ಕಡಿಮೆ ಮಾಡಿಬಿಡ್ತೇವೋ ಅನ್ನುವಂತಹ ಭಯ ಇರ್ತದೆ. ಆದ್ರೆ ಆ ಪರಮಾತ್ಮ ಅವನನ್ನ ನಾಮಸ್ಮರಣೆ ಒಂದು ಮಾಡಿಬಿಟ್ರೆ ನೂನಂ ಸಂಪೂರ್ಣತಾಂ ಯಾತಿ, ಅವನು ಶಬರಿಯಂಜಲನುಂಡ ಅಂತ ಹೇಳ್ತಾರೆ. ಶಬರಿಯಂಜಲನುಂಡ ಅಂದ್ರೆ ಶಬರಿ ಕಚ್ಚಿ ಕಚ್ಚಿ ಹಣ್ಣು ಕೊಡ್ತಿದ್ಲು ರಾಮನಿಗೆ ಅಂತ ಅರ್ಥ ಅಲ್ಲ. ಶಬರಿಗೆ ಏನ್ ಗೊತ್ತು ಯಾವ ಕೈಯಿಂದ ಮಾಡಿದ್ದೋ ಏನೋ, ಆದರೂ ಕೂಡ ಭಕ್ತಿಯಿಂದ ಕೊಟ್ಟದ್ದನ್ನ ಶ್ರೀರಾಮದೇವರು ಸ್ವೀಕಾರ ಮಾಡಿದರು. ಅಂದ್ರೆ ಹೇಗೋ ಮಾಡಬೇಕು ಅಂತ ಅರ್ಥ ಅಲ್ಲ, ಅಂತೂ ಸಾಧ್ಯವಾದಷ್ಟು ಎಚ್ಚರ ವಹಿಸಿ ಭಗವಂತನಿಗಾಗಿ ನಾವು ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಲೋಪದೋಷ ಇದ್ರೆ ಪರಮಾತ್ಮ ಸರಿಪಡಿಸ್ಕೊಳ್ತಾನೆ. ಮಾನವರ ಹಾಗೆ ಸಿಟ್ಟಿನವನಲ್ಲ ಭಗವಂತ. ಮನುಷ್ಯರಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅದರಿಂದ ಕೋಪಗೊಳ್ತಾರೆ, ಅನರ್ಥ ಮಾಡಿಬಿಡ್ತಾರೆ. ಪರಮಾತ್ಮ ಅಂಥವನಲ್ಲ, ಆ ವಿಶ್ವಾಸ ಇಟ್ಟು ಮಾಡಬೇಕು. ಹಿಂದೆ ಇದ್ರೆ ಬಕುಲಾದೇವಿ ಆದ್ರೇನು, ಯಾವ ದೇವತೆಗಳಾದ್ರೇನು, ಭಗವಂತನ ದೊಡ್ಡಸ್ತಿಗೆಗೆ ಅವನ ಪಾವಿತ್ರ್ಯಕ್ಕೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ, ಅಂಥ ಭಗವಂತನ ಮಟ್ಟಕ್ಕೆ ಏರಿ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಸೇವೆ ಮಾಡಲಿಕ್ಕೆ? ಯಾರು ಭಗವಂತನಿಗೆ ಸೇವೆ ಮಾಡಿದರೂ ಕೂಡ ಆ ಪರಮಾತ್ಮನ ಮಹತ್ವದ ದೃಷ್ಟಿಯಲ್ಲಿ ಹೋಲಿಸಿದ್ರೆ ಅದು ತೃಣಪ್ರಾಯವೇ. ಹೀಗಿರುವಾಗ ಅವರವರು ನಭಃಪತಂತಿ ಆತ್ಮಸಮಂ ಪತತ್ರಿಣ ಅಂತಾರೆ. ಪಕ್ಷಿ ಅದರ ರೆಕ್ಕೆಗೆ ಅನುಗುಣವಾಗಿ ಹಾರ್ತಾವೆ ಪಕ್ಷಿಗಳು. ಒಂದು ಬಹಳ ಎತ್ತರಕ್ಕೆ ಹಾರಬಹುದು, ಇನ್ನೊಂದು ಸ್ವಲ್ಪ ಕೆಳಗೆ ಹಾರ್ತದೆ, ಇನ್ನೂ ಅದಕ್ಕಿಂತ ಕೆಳಗೆ ಹಾರ್ತಿರ್ತದೆ. ಅಂತೂ ತಮ್ಮ ತಮ್ಮ ರೆಕ್ಕೆಗೆ ಯೋಗ್ಯತಾನುಗುಣವಾಗಿ ಪಕ್ಷಿಗಳು ಹಾರುವಂತೆ ಪ್ರತಿಯೊಬ್ಬರು ಅವರವರ ಯೋಗ್ಯತಾನುಸಾರವಾಗಿ ದೇವರ ಪೂಜೆ ಮಾಡಬೇಕು. ದೇವರ ಪೂಜೆ ಮಾಡಬೇಕು, ಭಗವಂತನಿಗಾಗಿ ಅಡಿಗೆ ಮಾಡಬೇಕು ಅವರವರ ಯೋಗ್ಯತಾನುಸಾರ. ಲಕ್ಷ್ಮೀದೇವಿಯ ಪೂಜೆಯನ್ನು ಸ್ವೀಕಾರ ಮಾಡುವ ಪರಮಾತ್ಮ ಸಾಧಾರಣ ಒಬ್ಬ ಮಂದ ಜನ ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಲಕ್ಷ್ಮೀದೇವಿನೂ ಮಾಡ್ತಾ ಇರ್ತಾಳೆ, ಮಂದ ಜನರು ಮಾಡ್ತಾರೆ, ಎರಡನ್ನೂ ಸ್ವೀಕಾರ ಮಾಡ್ತಾರೆ. ಟೀಕಾರ ಹೇಳ್ತಾರೆ, ನಹಿ ಇಂದಿರಾ ರಾಧ್ಯ ಪದೋ ಮುಕುಂದ ದೂರ್ವಾಂಕುರೈರ್ ಮಂದ ಜನೈರ್ ಅಪೂಜ್ಯ. ಲಕ್ಷ್ಮೀದೇವಿ ಮಾಡುವ ವೈಭವದ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಮಂದ ಜನ ಮಾಡತಕ್ಕಂಥ ಮಂದ ಜನರು ಮಾಡುವ ಗರಿಕೆ ಹುಲ್ಲು ತುಳಸಿ ಹೂವು ಅದರಿಂದ ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಲಕ್ಷ್ಮೀ ಸಮರ್ಪಣೆ ಮಾಡುವ ಆಭರಣಗಳನ್ನು ಅದನ್ನು ಸ್ವೀಕಾರ ಮಾಡ್ತಾರೆ. ಭಂಡಕಾರಕನ ಮೃದಾಭರಣಗಳಿಗೆ ಒಲಿದ ಅಂತಾರೆ ಜಗನ್ನಾಥದಾಸರು. ಒಬ್ಬ ಕುಂಬಾರ ಇದ್ದಂತೆ ಅವನಿಗೂ ದೇವರ ಪೂಜೆ ಮಾಡಬೇಕು ಅಂತ ಆಸೆ, ಮಣ್ಣಿನಿಂದಲೇ ಆಭರಣಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದಂತೆ. ಭಂಡಕಾರಕನ ಮೃದಾಭರಣಗಳಿಗೆ ಒಲಿದ ಅಂತ ಅದರಂತೆ ಆ ಬಕುಲಾದೇವಿ ಭಗವಂತನಿಗೆ ಅಡಿಗೆ ಮಾಡಲಿಕ್ಕೆ ಬಂದು ಯಾರು ಕಾಸಾಪುರ ಬಕುಲಾಪುರೋಕ್ತ ಯಾರು ಅಂತ ಕೇಳಿದಾಗ ಆಗ ಅಕ್ಷವನ ಸೂತ ಪುರಾಣಿಕರು ಹೇಳ್ತಾರೆ ಆ ಬಕುಲಾದೇವಿ ಯಾರು ಅಂದ್ರೆ ಪುರ ಯಶೋಧ ಬಕುಲ ಕೃಷ್ಣಸ್ಯ ಜನನೀಶ್ಯಭೂತ್. ಹಿಂದೆ ದ್ವಾಪರ ಯುಗದಲ್ಲಿ ಈ ಕಲಿಯುಗದಲ್ಲಿ ಶ್ರೀನಿವಾಸನಿಗೆ ಅಡಿಗೆಗೆ ಅಂತ ಬಂದಿರತಕ್ಕಂತಹ ಬಕುಲಾದೇವಿ ಪೂರ್ವಜನ್ಮದಲ್ಲಿ ಯಶೋಧಾದೇವಿ. ಯಶೋಧೆಯಾಗಿದ್ದಾಗ ಬೇಕಾದಷ್ಟು ಕೃಷ್ಣನ ಸೇವೆ ಮಾಡಿದ್ಲು, ಕೃಷ್ಣನ ತಾಯಿಯಾಗಿದ್ಲು, ಮತ್ತಾಕೆ ಅವಳು ಹುಟ್ಟಿದ್ಲು ಕಲಿಯುಗದಲ್ಲಿ ಅಂದ್ರೆ ಯಶೋಧಾದೇವಿ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡಿದ್ದು, ತೊಟ್ಲಿಗೆ ಹಾಕಿ ತೂಗಿದ್ಲು, ತೊಡೆ ಮೇಲೆ ಮಲಗಿಸ್ಕೊಂಡ್ಲು, ಸ್ತನ್ಯಪಾನ ಮಾಡಿಸಿದ್ಲು, ಎಲ್ಲ ಮಾಡಿದ್ಲು. ಆದರೆ ಕೃಷ್ಣನ ವಿವಾಹ ಮಾತ್ರ ನೋಡುವ ಭಾಗ್ಯ ಅವಳಿಗೆ ಇದ್ದಿಲ್ಲ. ಒಂದೊಂದು ಜನ್ಮದಲ್ಲಿ ಕೆಲವರಿಗೆ ಇಷ್ಟಿಷ್ಟೇ ಭಾಗ್ಯ ಅಂತಿರ್ತಾನೆ ಇಟ್ಟಿರ್ತಾನೆ. ಅನೇಕ ಜನ್ಮಗಳಿಂದ ಪರಿಪೂರ್ಣತೆ ಬರ್ತದೆ. ಒಂದೇ ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಯಾರೂ ಪಡಿಲ್ಲ. ಯಾವುದೋ ಒಂದು ಭಾಗ್ಯ ಕೊಟ್ಟಿರ್ತಾನೆ, ಇನ್ನೊಂದು ಜನ್ಮದಲ್ಲಿ ಮತ್ತೊಂದು ಕೊಡ್ತಾನೆ. ಹೀಗೆ ಬಹುಜನ್ಮದ ಸಾಧನೆ ಆಗಬೇಕು. ಬಕುಲಾದೇವಿ ಆ ಯಶೋಧಾದೇವಿ ಕೃಷ್ಣನ ಕಲ್ಯಾಣೋತ್ಸವ ನೋಡಿದ್ದಿಲ್ಲಂತೆ ಎಲ್ಲ ಕಲ್ಯಾಣಗಳನ್ನು ಕೃಷ್ಣ ಆಕಸ್ಮಿಕ ಮಾಡಿಕೊಂಡಿದ್ದ. ರುಕ್ಮಿಣಿ ಕಲ್ಯಾಣವೂ ಆಕಸ್ಮಿಕ ಆಗೋಯ್ತು. ರುಕ್ಮಿಣಿ ಪತ್ರ ಬರೆದು ನಾಳೆ ನನ್ನನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ, ಶೋಭಾ ಆಗಿನಿ ನಾಳೆ ಮುಹೂರ್ತ ಇಟ್ಬಿಟ್ಟಿದ್ದಾರೆ, ಅಷ್ಟರಲ್ಲೇ ಬಂದು ಕರ್ಕೊಂಡು ಹೋಗ್ಬೇಕು ಅಂತ. ಆಗ ಯಶೋಧೆಗೆ ಹೇಳೋದು, ನಂದಗೋಪನಿಗೆ ಹೇಳಿ ಅವರು ಒಪ್ಪಿಗೆ ಪಡೆದು ಇದೆಲ್ಲ ಆಗೋ ಕೆಲಸ ಅಲ್ಲ ಅಂತ ಕೃಷ್ಣ ಮದುವೆ ಮಾಡ್ಕೊಂಡೇ ಬಿಟ್ಟ. ರುಕ್ಮಿಣಿ ಶಮಂತಕ ಮನೆ ಹುಡ್ಕೊಂಡು ಬರ್ತೇನೆ ಅಂತ ಹೋದವನು ಆ ಗುಹೆಯಿಂದ ಬರುವಾಗ್ಲೇನೆ ಜಾಂಬವತಿಯನ್ನು ಕರ್ಕೊಂಡೇ ಬಂದು ಶಮಂತಕ ಮಣಿನೂ ತಂದ, ಕನ್ಯಾಮಣಿನೂ ತಂದ, ಸತ್ಯಭಾಮಿನೂ ಹೀಗೆ ಮದುವೆ ಮಾಡ್ಕೊಂಡ. ನರಕಾಸುರನನ್ನು ಕೊಂದು 16,100 ಜನರನ್ನ ವಿವಾಹ ಮಾಡಿಕೊಂಡು ಎಲ್ಲ ಮದುವೆ ಆಕಸ್ಮಿಕಾದ್ದರಿಂದ ಆ ಯಶೋಧಾದೇವಿಗೆ ಕೃಷ್ಣನ ವಿವಾಹ ನೋಡೋ ಭಾಗ್ಯ ಬಂದಿದ್ದೆ. ನಿನ್ನ ಮದುವೆ ನೋಡಿಲ್ಲ ಅಂತ ಮನಸ್ಸೀದತೆ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ, ನಿನ್ನ ಮದುವೆ ನೋಡಬೇಕು ಅಂತ ಆಸೆ ಎಂದಾಗ ಹಾಗಾದ್ರೆ ಮುಂದೆ ಕಲಿಯುಗದಲ್ಲಿ 28ನೇ ಕಲಿಯುಗ ಮುಂದಿನ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ನಾನೇ ಶ್ರೀನಿವಾಸ ಅನ್ನೋ ಹೆಸರಿನಿಂದ ಭೂಲೋಕದಲ್ಲಿಗೆ ಬರ್ತೇನೆ, ನೀನಾವಾಗ ಬಕುಲಾದೇವಿಯಾಗಿ ಬಂದು ನೀನೇ ನಿಂತು ನನ್ನ ಮದುವೆ ಮಾಡು. ನಾನು ಕೃಷ್ಣಾವತಾರದ ಹಾಗೆ ಎಲ್ಲ ನಾನೇ ಮಾಡಿಕೊಳ್ಳೋದಿಲ್ಲ, ನಿನ್ನ ಮೂಲಕ ಮಾಡಿಸ್ಕೊಡ್ತೇನೆ, ನೀನ್ ನಿಂತು ಮಾಡಿಸು ಅಂತ ಆ ಯಶೋಧಾದೇವಿಗೆ ಹೇಳಿದಂತೆ ಆ ಯಶೋಧಾದೇವಿಯ ಬಕುಲಾದೇವಿಯಾಗಿ ವರಾಹದೇವರ ಸನ್ನಿಧಾನದಲ್ಲಿದ್ದು ಬರೀ ಅಡಿಗೆ ಮಾಡಲಿಕ್ಕೆ ಬಂದಿದ್ದಾಳೆ ಅಂತಲ್ಲ, ಮದುವೆ ಮಾಡಿಸ್ಲಿಕ್ಕೆ ಬಂದಿದ್ದಾಳೆ. ಅಡಿಗೆ ಮಾಡಲಿಕ್ಕೆ ಅಂತ ಅದು ನೆಪ. ಈ ರೀತಿ ಬಂದಿರತಕ್ಕಂಥವಳು ಬಕುಲಾದೇವಿ. ಇನ್ನು ಬಕುಲಾದೇವಿ ಬಂದ ಮೇಲೆ ಶ್ರೀನಿವಾಸ ಒಂದು ದಿವಸ ಮದುವೆ ಮಾಡಿಸೋಳು ಬಂದಾಯ್ತು ತಾಯಿ, ಇನ್ನು ಮದುವೆ ಮಾಡಿಕೊಂಡ್ರೆ ಆಯ್ತು, ಕನ್ಯಾ ನೋಡಿ ಬರೋಣ ಅಂತ ತಾನು ವೆಂಕಟಾಚಲದಿಂದ ಹೊರಡ್ತಾನೆ. ಒಂದು ಕುದುರೆ ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುವಾಗಲೇ ವಾಯುದೇವರು ಕುದುರೆಯಾಗಿ ಸಿದ್ಧರಾದರು. ಮುಖ್ಯ ಪ್ರಾಣದೇವರು ವರದೋ ವಾಯುವಾಹನ ಅಂತಾರೆ ಪರಮಾತ್ಮನನ್ನ, ಸದಾ ವಾಯುವಾಹನ. ಗರುಡ ದೇವರಿಗೂ ಅನುಗ್ರಹ ಮಾಡಿದ್ದಾನೆ, ಮತ್ತು ಪ್ರಧಾನವಾಗಿ ವಾಯುವಾಹನ, ಅದಕ್ಕೆ ವಾಯುದೇವರೇ ಕುದುರೆಯಾಗಿ ಬಂದರು. ಭಗವಂತನನ್ನ ಅವನು ಕನ್ಯಾ ನೋಡ್ಲಿಕ್ಕೆ ಹೋಗುವಾಗ ವಾಯುದೇವರನ್ನೇ ಕರ್ಕೊಂಡು ಹೋಗೋದು ಸೂಕ್ತ ಅಂತ ಅಂದ್ಕೊಂಡಿರ್ಬೇಕು, ಅದಕ್ಕೆ ವಾಯುದೇವರೇ ಬಂದಿದ್ದಾರೆ ಕುದುರೆ ಆದರೂ. ಆ ಕುದುರೆ ಮೇಲೆ ಕೂತುಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಾಕ್ಷಾತ್ ಮನ್ಮಥನಂತೆ ಅಲಂಕಾರ ಮಾಡಿಕೊಂಡು ಹೊರಟ. ಅಲ್ಲಿ ಇಲ್ಲಿ ಬೇಟೆ ಆಡ್ತಾ ಬರುವಾಗ ಅಕಸ್ಮಾತ್ ಒಂದು ಆನೆ ಸಿಕ್ತು. ಆನೆಯನ್ನ ಬೆನ್ನತ್ತಿ ಬರ್ತಾನೆ. ಆ ಆನೆ ಮಾತ್ರ ಓಡ್ಕೊಂಡು ಬೆಟ್ಟ ಇಳಿದು ನಾರಾಯಣಪುರದವರೆಗೆ ಬಂತು. ಶ್ರೀನಿವಾಸನು ಬೆನ್ನತ್ತಿ ಬಂದ. ಆ ನಾರಾಯಣಪುರ ಅಂತ ಬೆಟ್ಟದ ಕೆಳಗಡೆ ಒಂದು ಊರು. ಆ ನಾರಾಯಣಪುರದಲ್ಲಿ ಪುರದ ಹತ್ತಿರ ಒಂದು ಪುಷ್ಪೋದ್ಯಾನ, ಹೂವಿನ ತೋಟ. ಆ ತೋಟದವರೆಗೆ ಆನೆ ಬಂತು. ಶ್ರೀನಿವಾಸನು ಕುದುರೆ ಮೇಲೆ ಬೆನ್ನತ್ತಿ ಬರ್ತಾ ಇದ್ದಾನೆ. ಅಲ್ಲಿವರೆಗೆ ಬಂದಂತ ಆನೆ ಇದ್ದಕ್ಕಿದ್ದಾಗೆ ನಿಂತು ಹಿಂತಿರುಗಿ ಸಾಷ್ಟಾಂಗ ದಂಡವ ಪ್ರಣತೋಭೂತ್ವ ಶುಂಡಾಮುದ್ಯಮ ಗರ್ಜೆಯನ್ನು ದಂಡ ಪ್ರಣಾಮ ಮಾಡಿ ಶ್ರೀನಿವಾಸನಿಗೆ, ಕುದುರೆ ಮೇಲೆ ಬರ್ತಕ್ಕಂತಹ ಬೇಟೆಗಾರನಾಗಿ ಬರುವ ಶ್ರೀನಿವಾಸನಿಗೆ ಆನೆ ದಂಡ ಪ್ರಣಾಮ ಮಾಡಿತಂತೆ. ಆಮೇಲೆ ಸೊಂಡಿಲೆತ್ತಿ ವಿಚಿತ್ರವಾದ ರೀತಿಯಲ್ಲಿ ಗರ್ಜನೆ ಮಾಡಿ ಮಾಯವಾಗಿ ಹೋಯ್ತಂತೆ. ಆನೆ ಅದೃಶ್ಯವಾಗಿ ಹೋಯ್ತು. ಇದ್ದಕ್ಕಿದ್ದಾಗಿ ಆನೆ ಅದೃಶ್ಯ ಆದ್ಮೇಲೆ ಆ ಕಡೆ ಈ ಕಡೆ ನೋಡ್ತಾನೆ ಇಲ್ಲಿ ಹೋಯ್ತು ಅಂತ. ನೋಡುವಾಗ ಆ ಪುಷ್ಪೋದ್ಯಾನದಲ್ಲಿ ಪದ್ಮಾವತಿ ತನ್ನ ಗೆಳತಿಯರ ಜೊತೆಗೆ ಆ ಹೂತೋಟಕ್ಕೆ ಬಂದಿದ್ದು ಆ ಪದ್ಮಾವತಿ ಕಣ್ಣಿಗೆ ಬೀಳ್ತಾಳೆ. ಹೀಗೆ ಆನೆಯ ಪ್ರಸಂಗದಿಂದ ಭಗವಂತ ಬಂದು ಆ ಪದ್ಮಾವತಿಯನ್ನು ದರ್ಶನ ಮಾಡಿದ, ಪದ್ಮಾವತಿಯನ್ನು ನೋಡಿದ, ಆಮೇಲೆ ಪರಿಚಯ ಮಾಡಿಕೊಳ್ತಾನೆ ಪದ್ಮಾವತಿಯನ್ನ. ಹೀಗೆ ಪರಿಚಯ ಆದ್ಮೇಲೆ ಅವಳು ತನ್ನ ವೃತ್ತಾಂತದಲ್ಲಿ ಹೇಳ್ತಾಳೆ, ಆಕಾಶರಾಜ ಅಂತ ಭೂಮಿಯಲ್ಲಿದ್ದಾನೆ, ಆಕಾಶರಾಜನ ಮಗಳು ನಾನು ಅಂತ ಅವಳು ಹೇಳ್ಕೊಂಡ್ಲು. ಶ್ರೀನಿವಾಸ ನಾನು ಕೂಡ ದೇವಕಿ ವಸುದೇವ ದೇವಕಿಯರ ಮಗ ನಾನು ಅಂತ ತನ್ನ ಪರಿಚಯ ಹೇಳ್ಕೊಂಡು, ನಾನು ನಿನ್ನನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ನೀನು ಒಪ್ಪಿದ್ರೆ ಮದುವೆ ಮಾಡ್ಕೊಳ್ತೇನೆ ಅಂತ ಅಂದು ಕೂಡಲೇ ಅವಳು ಆ ಪದ್ಮಾವತಿ ಕಲ್ಲೇಟಿನಿಂದ ಹೊಡೆದು ಕಳಿಸಿದ್ದು. ಯಾಕೆ ಹೊಡೆದ್ಲು ಅಂತಂದ್ರೆ, ಹೋದ್ಯನ್ಮದಲ್ಲೂ ಕೃಷ್ಣಾವತಾರದಲ್ಲೂ ಹೀಗೆ ನಿಮ್ಮ ಅಪ್ಪ ಅಮ್ಮ ಯಶೋಧಾನಂದ ಗೋಪುರಿಗೆ ಹೇಳದೆ ಮದುವೆ ಮಾಡಿಕೊಂಡಿದ್ದೆ. ಆ ಯಶೋಧಾದೇವಿ ದುಃಖಪಟ್ಟು ಮದುವೆ ನೋಡಿಲ್ಲ ಅಂತ ಅದಕ್ಕೋಸ್ಕರ ಬಂದು ಬಕುಲಾದೇವಿ ಯಾಕೆ ಕೂತಿದ್ದಾಳೆ ಮದುವೆ ಮಾಡಿಸ್ಬೇಕು ಅಂತ. ಇದಕ್ಕಿದ್ದಾಗಿ ನೀನು ಬಂದು ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಇಲ್ಲಿಂದ ಕರ್ಕೊಂಡು ಹೋದ್ರೆ ಆ ಬಕುಲಾದೇವಿ ಮತ್ತೆ ಅಳ್ತಾಳೆ, ಹೋಗಿ ನಿಮ್ಮ ಅಮ್ಮನ ಕಳಿಸು ಅಂತ ಅನ್ನೋ ದೃಷ್ಟಿಯಲ್ಲಿ ಪದ್ಮಾವತಿ ಆ ಕಲ್ಲೇಟು ಹೊಡೆದದ್ದಷ್ಟೇ ಹೊರತು ಇಷ್ಟ ಇಲ್ಲ ಅಂತಲ್ಲ. ಈ ರೀತಿ ಶ್ರೀನಿವಾಸನನ್ನು ಕಳಿಸಿ ಕರೀಂದ್ರ ಸಂಗೇನ ಸಮಾಗತು ಹರಿ ತುರಂಗ ಮಾಸ್ಥಾಯ ವರಾಂಗ ನಾನಾಂ ಶ್ರೀಗಂಧಲೇ ಪಾರುಣ ಚಾರು ವಕ್ಷಾ ಬಾಲಾರ್ಥ ಭಾಸ್ತೋಥ ಸಮೀಪ ಮಾಶೂ ಅಂತ ಹೇಳಿದ್ದಾರೆ. ಯಾವುದದು ಆನೆ? ಈ ರೀತಿ ಆನೆ ಪ್ರಸಂಗದಿಂದ ಬಂದಾಗ ಪದ್ಮಾವತಿ ಭೇಟಿಯಾಗಿ ಅವಳ ಜೊತೆಗೆ ಸಂವಾದಗಳು ಸಂಲಾಪಗಳೆಲ್ಲ ನಡೆದು ಆ ಪದ್ಮಾವತಿ ಮಾತಿನಂತೆ ಅಲ್ಲಿಂದ ಹೊರಡ್ತಾನೆ ಶ್ರೀನಿವಾಸ. ಯಾವುದು ಆನೆ? ಆ ಆನೆ ಯಾವುದು ಅಂದ್ರೆ, ಭಾಗವತದಲ್ಲಿ ಅಷ್ಟಮ ಸ್ಕಂಧದಲ್ಲಿ ಗಜೇಂದ್ರ ಮೋಕ್ಷ ಅಂತ ಏನು ಬರ್ತದೆ, ಭಗವಂತನಿಂದ ಆ ಬಿಡುಗಡೆ ಹೊಂದಿದಂಥ ಮೋಕ್ಷ ಪಡೆದಂತಹ ಗಜೇಂದ್ರನೇ ಇಲ್ಲಿ ಬೇಟೆ ಕೃಷ್ಣ ಶ್ರೀನಿವಾಸ ಬೇಟೆಗಾರನಾಗಿ ಬಂದಾಗ ಆನೆಯಾಗಿ ಬಂದ. ಯಾವುದೋ ಆನೆ ಅಲ್ಲ ಭಗವಂತ, ಹರಿ ಎಂಬಂತಹ ಪರಮಾತ್ಮ ಆನೆಯನ್ನ ಬಿಡುಗಡೆ ಮಾಡಿದ್ನಷ್ಟೇ. ಆ ಆನೆ ಅವತ್ತಿನಿಂದ ಕಾಯ್ತಿತ್ತು, ನನಗೆ ಮೋಕ್ಷ ಕೊಟ್ಟಿದ್ದಾನೆ, ಆ ಮೊಸಳೆ ಬಂಧನದಿಂದ ಬಿಡಿಸಿದ ಪರಮಾತ್ಮ, ಆ ಭಗವಂತನಿಗೇನಾದರೂ ಸೇವೆ ಮಾಡಬೇಕು ಅಂತ ಆನೆಗೊಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಕಾಯ್ತಾ ಇತ್ತಂತೆ. ಇಷ್ಟು ಆ ಪ್ರಾಣಿಗಳಿಗೂ ಕೂಡ ಈ ಭಾವನೆ. ನಾವು ದೇವರಿಂದ ಉಪಕಾರ ಪಡೆದಾಗ ಏನು, ದೇವರಿಂದ ಕ್ಷಣ ಕ್ಷಣಕ್ಕೂ ಉಪಕಾರ ಪಡಿತಾನೆ ಇದ್ದೀವಿ, ಏನು ಸೇವೆ ಮಾಡಲಿ ದೇವರದ್ದು ಅಂತ ತುದಿಗಾಲಲ್ಲಿ ನಿಂತಿರಬೇಕಂತ. ಆ ಆನೆ ಅವತ್ತಿನಿಂದ ಕಾಯ್ತಿತ್ತು, ಅದರ ಸರದಿ ಬಂದದ್ದು ಇವಾಗ. ಅಷ್ಟು ಸುಲಭದಲ್ಲಿ ಭಗವಂತ ಸೇವೆ ತಗೊಳ್ತಾನೇನು, ಎಷ್ಟು ಜನ ಕಾಯ್ತಿರ್ತಾರೆ. ಕೊನೆಗೆ ಶ್ರೀನಿವಾಸ ಬೇಟೆಗಾರನಾಗಿ ಹೊರಟಾಗ ಆ ರೀತಿ ಓಡ್ಕೊಂಡು ಬಂದು ಶ್ರೀನಿವಾಸನನ್ನು ಸೆಳ್ಕೊಂಡು ಬಂದು ಇಲ್ಲಿದ್ದಾಳೆ ಪದ್ಮಾವತಿ, ಅವಳನ್ನು ಮಾತಾಡಿಸುವಂತ ಆನೆ ತೋರಿಸಿ ಹೋಯ್ತಂತ ಇದೆ. ಆ ಲಕ್ಷ್ಮೀ ನಾರಾಯಣರ ಸಮಾಗಮ ಮಾಡಿಸಿ ಅದು ಹೋಯ್ತು. ಹೀಗೆ ಕರೀಂದ್ರ ಸಂಗೇನ ಅಂದ್ರೆ ಆ ಆನೆ ಗಜೇಂದ್ರವೇ ಇಲ್ಲಿ ಈ ರೂಪದಿಂದ ಬಂದು ತನ್ನ ಸೇವೆ ಮಾಡಿ ಹೋಗಿದೆ. ಅನಂತರ ಶ್ರೀನಿವಾಸ ಮೇಲ್ ಬಂದು ಸ್ವಲ್ಪ ಅಸ್ವಸ್ಥನಾದಂತೆ ನಟನೆ ಮಾಡಿ ಮಲ್ಕೊಂಡ. ಬಕುಲಾದೇವಿ ಏನಾಯಿತು ಅಂತ ಕೇಳಿದಾಗ ಬಿಡಿಸಿ ಹೇಳ್ತಾನೆ, ಹೀಗೊಂದು ಕನ್ಯಾ ನೋಡಿ ಬಂದಿದ್ದೇನೆ, ಆ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಬೇಕು. ಬಕುಲಾದೇವಿ ಕೇಳಿದ್ರು, ಬೇಟೆಯಾಡ್ಲಿಕ್ಕೆ ಅಂತ ಹೋದವನು ಯಾವುದೋ ಕನ್ಯೆ ನೋಡಿ ಬಂದೆ ಪುಷ್ಪೋದ್ಯಾನದಲ್ಲಿ ಮದುವೆ ಮಾಡಿಸು ಅಂತಂದ್ರೆ ಏನರ್ಥ? ಆ ಕನ್ಯೆಯ ಪೂರ್ವಾಪರ ಏನು, ಅವಳು ಯಾರು, ಯಾರ ಮಗಳು, ಅವಳ ಕುಲಗೋತ್ರ ಏನು, ಏನೂ ತಿಳ್ಕೊಳ್ಳದೆ ಆ ಕನ್ಯನ ಮದುವೆ ಮಾಡಿಸು ಅಂದ್ರೆ ಹೇಗೆ? ಆಗ ಶ್ರೀನಿವಾಸ ಹೇಳ್ತಾನೆ, ಈ ಜನ್ಮದ್ದಲ್ಲ ಹಿಂದಿನ ಜನ್ಮದ ಕುಲಗೋತ್ರನು ಹೇಳ್ತೇನೆ ಅಂತ. ಈ ಜನ್ಮದಲ್ಲಿ ಚಂದ್ರವಂಶದಲ್ಲಿ ಬಂದಿರತಕ್ಕಂತಹ ಪಾಂಡವರ ಪರಂಪರೆಯಲ್ಲಿ ಬಂದ ಆಕಾಶರಾಜನ ಮಗಳು ಆ ಪದ್ಮಾವತಿ. ಪೂರ್ವ ಜನ್ಮದಲ್ಲಿ ಹಿಂದೆ ತ್ರೇತಾಯುಗದಲ್ಲಿ ಆ ಪದ್ಮಾವತಿ ಯಾರು ಅಂದ್ರೆ ವೇದವತಿಯಾಗಿದ್ದವಳಿ, ವೇದವತಿ ಅಂತ ಅವಳ ಹೆಸರು. ರಾಮ ವನವಾಸಕ್ಕೆ ಬಂದಾಗ ಸೀತಾಪಹರಣ ಆಯಿತು ಅಂತ ವೃತ್ತಾಂತ ಇದೆಯಲ್ಲ, ಆ ಸೀತಾಪಹರಣ ಆಗಿಲ್ಲ ನಿಜವಾಗಿ. ಸೀತೆಯನ್ನು ಯಾರಿಗೆ ಅಪಹರಿಸಲಿಕ್ಕೆ ಸಾಧ್ಯ? ಯಾಕಂದ್ರೆ ಹಣ ಕಾಸನ್ನು ಅಪಹಾರ ಮಾಡ್ತಾರಷ್ಟೇ ಹೊರತು ಅದರ ಅಭಿಮಾನಿಯಾದಂತಹ ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ. ಸೀತಾದೇವಿ ಪರಮಾತ್ಮನ ಜೊತೆಗೆ ನಿತ್ಯ ಅವಿಯೋಗಿನಿ, ಅವಳನ್ನು ಮುಟ್ಟುವ ಯೋಗ್ಯತೆ ಆ ರಾವಣನಿಗೆ ಎಲ್ಲಿದೆ? ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಆಗ್ತಾ ಕೇವಲ ಕಟಾಕ್ಷ ಮಾತ್ರದಿಂದ ಇಡೀ ಜಗತ್ತನ್ನ ನಿಯಂತ್ರಣ ಮಾಡತಕ್ಕಂತಹ ಶಕ್ತಿ ಸೀತಾದೇವಿಗಿದೆ, ಸಾಕ್ಷಾತ್ ಲಕ್ಷ್ಮೀದೇವಿ. ಬ್ರಹ್ಮೇಶ ಚಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ಅಂತ ಬ್ರಹ್ಮ ಈಶಾ ಚಕ್ರಾದಿ ದೇವತೆಗಳು ಆ ಲಕ್ಷ್ಮಿಯ ಒಂದು ಕಟಾಕ್ಷಕ್ಕೇನೆ ಗಡೆಗಡ ನಡಿಗಿ ಕೈ ಜೋಡಿಸಿ ಸಿದ್ಧರಾಗ್ತಾರೆ ಏನಾಜ್ಞೆ. ಹೀಗಿರುವಾಗ ರಾವಣ ಏನ್ ಮಾಡ್ತಾರೆ? ಅದು ರಾವಣ ಸೀತೆಯನ್ನು ಅಪಹರಿಸಬೇಕು ಅಂತ ಬಂದ. ಆವಾಗ ನಿಜವಾದ ಸೀತಾದೇವಿ ಅಗ್ನಿ ಲೋಕಕ್ಕೆ ಹೋದ್ರು, ಅಗ್ನಿದೇವರ ಲೋಕಕ್ಕೆ ಹೋದ್ರು. ಆ ಜಾಗದಲ್ಲಿ ವೇದವತಿ ಇದೆ, ವೇದವತಿನೂ ಕೂಡ ಲಕ್ಷ್ಮೀದೇವಿದೇ ಒಂದು ರೂಪ. ಆ ವೇದವತಿಯನ್ನ ಹಿಂದೊಂದು ಸಲ ಅವಳು ತಪಸ್ಸು ಮಾಡ್ತಾ ಇರುವಾಗ ರಾವಣ ಅವಳನ್ನು ತಡವಿದ್ದನು. ಆಗ ಶಾಪ ಇತ್ತು, ನಾನೇ ನಾ ಶಾಪ ಕೊಟ್ಟಿದ್ದೆ ವೇದವತಿ, ನಾನೇ ನಿನ್ನ ಮೃತ್ಯುವಿಗೆ ಕಾರಣ ಆಗ್ತೇನೆ. ಅದರಿಂದ ಅದೇ ವೇದವತಿನ ಈ ಜಾಗದಲ್ಲಿ ಬಂದು ನೆಲೆಸಿದೆ, ಅಲ್ಲಿ ಸೇರಿ ಸೀತೆ ಅಗ್ನಿ ಲೋಕಕ್ಕೆ ಹೋದ. ಹಿಂದೆ ವೇದವತಿ ಎನ್ನುವ ರೂಪ ರಾವಣನಿಗೆ ಶಾಪ ಕೊಟ್ಟಿತ್ತಷ್ಟೇ, ನಾನೇ ನಿನ್ನ ಮೃತ್ಯುವಿಗೆ ಕಾರಣ ಆಗ್ತೇನೆ. ಅದಕ್ಕೆ ವೇದವತಿಯಿಂದ ಅವನ ಮೃತ್ಯು ಆಗಲಿ ಎನ್ನುವ ದೃಷ್ಟಿಯಿಂದ ವೇದವತಿ ಬಂದು ಅಲ್ಲಿ ಕೂತಿದೆ. ರಾವಣ ಬಂದು ಅಪಹಾರ ಮಾಡಿದ್ದು ವೇದವತಿಯನ್ನು, ಲಂಕೆಯಲ್ಲಿ ತಗೊಂಡು ಹೋಗಿಟ್ಟದ್ದು ವೇದವತಿಯನ್ನೇ, ಅಲ್ಲೆಲ್ಲ ದುಃಖ ಅನುಭವಿಸಿದಂತೆ ನಟನೆ ಮಾಡಿದ್ದೆಲ್ಲ ವೇದವತಿನೇ. ಆಮೇಲೆ ರಾಮ ಹೋಗಿ ರಾವಣ ಕುಂಭಕರ್ಣರನ್ನ ಕೊಂದು ಅಗ್ನಿ ಪ್ರವೇಶ ಮಾಡಿಸ್ತಾನೆ, ಮಾಡಿಸಿದ್ದು ವೇದವತಿಯನ್ನೇ. ಯಾಕೆ ಅಪಹಾರ ಆದದ್ದು ವೇದವತಿದ್ದು, ಅಗ್ನಿ ಪ್ರವೇಶ ಮಾಡಿಸಿದ್ದು ವೇದವತಿಯನ್ನೇ. ಅಗ್ನಿ ಪ್ರವೇಶ ಮಾಡಿ ವೇದವತಿ ಮೇಲೆ ಬರುವಾಗ ಅದೇ ಅಗ್ನಿ ಲೋಕದಿಂದ ನಿಜವಾದ ಸೀತೆಯನ್ನು ಮೇಲೆ ಬರುತ್ತೆ. ಹೀಗೆ ವೇದವತಿ ಮತ್ತು ಸೀತಾ ಇಬ್ಬರು ಮೇಲೆ ಬಂದು ಆಗ ರಾಮದೇವರು ಕೇಳಿದ್ರಂತೆ, ಜಾನಕಿ ನಿಂದು ಪರಿಚಯ ಆಯ್ತು ನನಗೆ, ನಿನ್ನ ಹಾಗೆ ಇದ್ದಾಳೆ ಇವಳೆ. ವೇದವತಿ ಸೀತೆಯಂತೆ ಆ ರೂಪ ಧಾರಣೆ ಮಾಡಿದ್ದನು. ಯಾಕೆ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಬಂದ ರಾವಣ ವೇದವತಿಯನ್ನೇ ಸೀತೆ ಅಂತ ಭ್ರಮಿಸಿ ಇವಳನ್ನು ಅಪಹಾರ ಮಾಡಿರ್ಬೇಕು, ಅದಕ್ಕೆ ಅದೇ ರೀತಿಯ ಆಕಾರ ತಾಳಿ ಬಂದಿದ್ದು. ಆಗ ರಾಮ ಕೇಳ್ತಾನೆ, ಇವಳೆ ಯಾರು? ಸೀತೆ ಎಲ್ಲ ವೃತ್ತ ಅಂತ ಹೇಳಿ, ರಾವಣ ಅಪಹರಿಸಿದ್ದು ನನ್ನನ್ನಲ್ಲ, ಈ ವೇದವತಿಯನ್ನು ಅಪಹರಿಸಿದ್ದು, ಲಂಕೆಯಲ್ಲಿ ಇದ್ದದ್ದು ಇವಳು, ನೀವು ಅಗ್ನಿ ಪ್ರವೇಶ ಮಾಡಿಸಿದ್ದು ಇವಳನ್ನೇ, ನಾನು ಅಗ್ನಿ ಲೋಕಕ್ಕೆ ಹೋಗಿದ್ದೆ, ಅಲ್ಲಿಂದ ನಾನು ಬಂದೆ, ಇವಳು ನನಗೆ ಬಂದು ಈಗ ನನ್ನ ಸ್ಥಾನದಲ್ಲಿ ನಿಂತು ನನ್ನ ಜಾಗದಲ್ಲಿ ಇದನ್ನೆಲ್ಲ ಅನುಭವಿಸಿದಂತಹ ಇವಳನ್ನು ಕೂಡ ನೀವು ಮದುವೆ ಮಾಡಿಕೊಳ್ಳ್ರಿ ಅಂತ ಸೀತಾದೇವಿನೇ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ರಾಮನಿಗೆ, ಇವಳನ್ನು ನೀವು ಮದುವೆ ಮಾಡಿಕೊಳ್ಬೇಕು. ಹಾಗೆ ಶ್ರೀರಾಮಚಂದ್ರ ಹೇಳಿದ, ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ, ಈ ಜನ್ಮದಲ್ಲಿ ನಿನ್ನನ್ನು ಬಿಟ್ಟು ಇನ್ಯಾರನ್ನೂ ವಿವಾಹ ಮಾಡಿಕೊಳ್ಳೋದಿಲ್ಲ ಈ ಅವತಾರದಲ್ಲಿ ಅಂತ ನನ್ನ ಸಂಕಲ್ಪ. ಅದರಿಂದ ಇವಳನ್ನ ಈಗ ನಾನು ವಿವಾಹ ಮಾಡಿಕೊಳ್ಳೋದಿಲ್ಲ, ಮುಂದೆ 28ನೇ ದ್ವಾಪರದಲ್ಲಿ ಅಲ್ಲಿವರೆಗೆ ಇವಳು ತಾವದೇಶ ಬ್ರಹ್ಮಲೋಕೆ ಬ್ರಹ್ಮಣ ಪೂಜಿತಾ ಭವೇತ್, ಅಲ್ಲಿಯವರೆಗೆ ಸತ್ಯಲೋಕದಲ್ಲಿ ಬ್ರಹ್ಮದೇವರಿಂದ ಪೂಜಿತಳಾಗಿರಲಿ ಅಂತ. ಆ ವೇದವತಿ ಯಾರು? ಬ್ರಹ್ಮದೇವರಿಂದ ಪೂಜಿತಳಾಗಿರಲಿ ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮೀದಿ, ಬ್ರಹ್ಮದೇವರಿಂದ ಪೂಜೆ ಮಾಡಿಸ್ಕೊಳ್ತಾ ಅಲ್ಲಿರಲಿ, 28ನೇ ಕಲಿಯುಗದಲ್ಲಿ ನಾನು ಇವಳನ್ನು ಮದುವೆ ಮಾಡಿಕೊಳ್ತೇನೆ. ಮುಂದೆ ದ್ವಾಪರ ಯುಗದಲ್ಲಿ ದ್ವಾಪರೇ ಅಂಗೀಕರವ ಮೀತಿ ಬಹುನಾಂ ವರದೋಯ್ತ, ದ್ವಾಪರ ಯುಗದಲ್ಲಿ ಈಗಾಗಲೇ 16,108 ಜನರಿಗೆ ಅವರನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ವರ ಕೊಟ್ಟಿದ್ದೇನೆ. ಆ ಗುಂಪಿನಲ್ಲಿ ಬೇಡ, ಕಲಿಯುಗದಲ್ಲಿ ಪ್ರತ್ಯೇಕವಾಗಿ ಮಾಡಿಕೊಳ್ತೇನೆ ಅಂತ ಹೇಳಿದ್ದ. ಆ ವೇದವತಿಯೇ ಪದ್ಮಾವತಿಯಾಗಿ ಆಕಾಶರಾಜನ ಮಗಳಾಗಿ ಹುಟ್ಟಿದೆ. ಭೂಗರ್ಭದಲ್ಲಿ ದೊರೆತಂತೆ ಆಕಾಶರಾಜನಿಗೆ ಮಕ್ಕಳಿದ್ದಿಲ್ಲ. ಯಜ್ಞ ಮಾಡಬೇಕು ಅಂತ ಭೂಶೋಧನ ಮಾಡುವಾಗ ಭೂಮಿಯಡಿಯಲ್ಲಿ ಕಮಲದಲ್ಲಿ ದೊರೆತಂತಹ ಕನ್ಯೆ ಅವರು. ಈಗ ಆಕಾಶರಾಜನಿಗೆ ಅಯೋನಿಜ ಕನ್ಯೆ, ಆಕಾಶರಾಜನ ಹೆಂಡತಿಯಲ್ಲಿ ಗರ್ಭವಾಸ ಮಾಡಿ ಹುಟ್ಟಿದವಳಲ್ಲ, ಅಯೋನಿಜ ಕನ್ಯೆ ಅಂತ ಆ ಪದ್ಮಾವತಿ ಇದ್ದಾಳೆ. ಆಮೇಲೆ ಆಕಾಶರಾಜನಿಗೆ ಆ ಪದ್ಮಾವತಿ ದೊರೆತ ಮೇಲೆ, ಆ ಹೆಣ್ಣು ಸೂಚನೆ ತಂದ ಮೇಲೆ ಒಂದು ಗಂಡು ಮಗು ಹುಟ್ಟಿತು. ಚಂದ್ರನ ಅವತಾರ, ಚಂದ್ರನೇ ವಸುದಾನನಾಗಿ ಅವತಾರ ಮಾಡಿದ. ಇಬ್ಬರೂ ಸಮುದ್ರದಿಂದಲೇ ಹುಟ್ಟಿದ್ರು ಹಿಂದೆ, ಚಂದ್ರ ಮತ್ತು ಲಕ್ಷ್ಮೀದೇವಿ. ಈಗಲೂ ಕೂಡ ಲಕ್ಷ್ಮಿ ಪದ್ಮಾವತಿಯಾಗಿ ಆಕಾಶರಾಜನಿಗೆ ದೊರೆತಳು, ಚಂದ್ರ ವಸುದಾನ ಅಂತ ಗಂಡು ಮಗುವಾಗಿ ಅಲ್ಲಿ ಜನಿಸಿದ ಪದ್ಮಾವತಿಯ ತಮ್ಮ ವಸುದಾನ. ಇಂಥ ಆ ಪದ್ಮಾವತಿಯನ್ನ ನಾನು ವಿವಾಹ ಮಾಡಿಕೊಳ್ಬೇಕು ಅಂತಿದ್ದೇನೆ ಎಂದಾಗ ಬಕುಲಾದೇವಿಗೆ ಸಮಾಧಾನ ಆಯಿತು. ಹಾಗಾದ್ರೆ ನಾನು ಹೋಗಿ ಮಾತಾಡಿಕೊಂಡು ಬರ್ತೇನೆ, ಪದ್ಮಾವತಿಯ ತಂದೆ ತಾಯಿಗಳ ಹತ್ರ ಮಾತಾಡಿಕೊಂಡು ಬರ್ತೇನೆ ಅಂತ ಬಕುಲಾದೇವಿ ಹೊರಟು. ಬಕುಲಾದೇವಿ ಹೊರಟಾಗಿ ಶ್ರೀನಿವಾಸ ಯೋಚನೆ ಮಾಡಿದ, ಇಂಥ ಮಹಾಕಾರ್ಯಕ್ಕೆ ಕೇವಲ ಬಕುಲಾದೇವಿಯನ್ನು ಕಳಿಸಿದರೆ ಸರಿ ಹೋಗೋದಿಲ್ಲ. ಏಕಪುತ್ರೋ ಕ್ಷಪುತ್ರಸ್ತು, ಏಕನೇತ್ರೋ ಕ್ಷನೇತ್ರವಾನ್, ಶ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನ ತದರ್ಥ ಫಲಪ್ರದಂ ಅಂತ. ನೀನು ಒಂದೇ ಪುತ್ರ ಇದ್ರೆ ಅಷ್ಟು ಪ್ರಶಸ್ತ ಅಲ್ಲ, ಇಬ್ಬರು ಇದ್ರೆ ಚೆನ್ನಾಗಿದೆ. ಅದೇ ರೀತಿ ಒಂದು ಕಣ್ಣಿದ್ರೆ ಕಾಣಿಸ್ತದೆ, ಎರಡು ಕಣ್ಣಿದ್ದಷ್ಟು ಪ್ರಶಸ್ತ ಅಲ್ಲ. ಅದರಂತೆ ಇಂಥ ಮಹಾಕಾರ್ಯಗಳನ್ನ ಹೆಣ್ಣು ಮಕ್ಕಳ ಕೈಯಿಂದ ಮಾಡಿಸಿದ್ರೆ ತಪ್ಪಲ್ಲ, ಆದರೆ ಗಂಡಸರು ತಾವು ಹೋಗಿ ಮಾಡೋದು ಪ್ರಶಸ್ತ ಅಂತ ಈ ಶಾಸ್ತ್ರ. ಇನ್ನೇನು ತೊಂದರೆ ಇಲ್ಲ, ಹೆಣ್ಣು ಮಕ್ಕಳು ಹೋದ್ರೆ ಅಕಸ್ಮಾತ್ ಯಾರಾದರೂ ಸಿಕ್ಕರೆ ಮಾತಾಡ್ತಾನೆ ಅಂತ, ಏನಾದರೂ ಲೋಕ ಯೋಗಕ್ಷೇಮ ಲೋಕಾಭಿರಾಮ ಮಾತಾಡ್ತಾನೆ ಅಂತ ಬಿಟ್ರೆ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ನಾನೇ ಹೋಗಿ ಮಾಡಿಕೊಂಡು ಬರೋದು ಒಳ್ಳೆಯದು ಅಂತ ಶ್ರೀನಿವಾಸ ಈ ರೀತಿ ವಿಚಾರ ಮಾಡಿ ಬಕುಲಾದೇವಿ ಹೊರಟಿದ್ರು ಕೂಡ ತಾನೇ ಭವಿಷ್ಯ ಹೇಳುವ ಕೊರವಂಜಿ ರೂಪ ಧಾರಣೆ ಮಾಡಿ ಕೊರವಂಜಿ ಅಂತ ವೇಷ ಹಾಕೊಂಡು ಶ್ರೀನಿವಾಸ ಬಂದುಬಿಟ್ಟು ಆಕಾಶರಾಜನ ಪಟ್ಟಣಕ್ಕೆ ನಾರಾಯಣಪುರಕ್ಕೆ ಬಂದಿದ್ದಾನೆ. ಬಕುಲಾದೇವಿ ಅಲ್ಲಿಂದ ಹೊರಟವಳು ಇನ್ನೂ ಬಂದಿಲ್ಲ. ಶ್ರೀನಿವಾಸ ಯೋಚನೆ ಮಾಡಿದ ಹಾಗೆ ತಾನು ಪುರವಂಜಿಯಾಗಿ ಬಂದಿದ್ದಾನೆ, ಬಕುಲಾದೇವಿ ಇನ್ನೂ ಬಂದಿದೆ, ಮೊದಲು ಹೊರಟಿದ್ದಾಳೆ. ಏನಾಗಿದೆ, ಅಗಸ್ತ್ಯೇಶ್ವರ ಅಂತ ಒಂದು ಸನ್ನಿಧಾನ ಇದೆ, ಕೆಳಗಡೆ ಬೆಟ್ಟ ಇಳಿದಾಗ ಅಗಸ್ತ್ಯೇಶ್ವರನ ಸನ್ನಿಧಾನ, ಅಗಸ್ತ್ಯ ಪ್ರತಿಷ್ಠಿತ ರುದ್ರದೇವರ ಸನ್ನಿಧಾನ. ಅಲ್ಲಿಗೆ ಬಕುಲಾದೇವಿ ಬಂದಾಗ ನಾರಾಯಣಪುರದ ಅನೇಕ ಜನ ಹೆಣ್ಣು ಮಕ್ಕಳು ಅಲ್ಲಿಗೆ ಬಂದಿದ್ರು. ಅವ್ರ ಜೊತೆಗೆ ಮಾತಾಡ್ತಾ, ಇಲ್ಲಿಯವರು ಏನು ಅಂದ್ರೆ, ನಾವು ನಾರಾಯಣಪುರದವರು, ಆಕಾಶರಾಜ ಕಳಿಸಿದ್ದಾನೆ, ರುದ್ರಾಭಿಷೇಕಕ್ಕೆ ಬಂದಿದ್ದೇವೆ, ಹಾಗಾದ್ರೆ ನಾನು ಆಕಾಶರಾಜನ ಮನೆಗೆ ಹೋಗ್ಬೇಕು, ನಿಮ್ ಜೊತೆಗೆ ಹೋದ್ರಾಯ್ತು ಅಂತ ರುದ್ರಾಭಿಷೇಕ ನೋಡ್ತಾ ಕೂತ್ಬಿಟ್ಟಿದ. ರುದ್ರಾಭಿಷೇಕ ಅಂದ್ರೆ ಒಂದು ಸಲಕ್ಕೆ ಮುಗಿತದೇನು, ಏಕಾದಶಿ ವಾರ 11 ಸಲ ರುದ್ರಾಭಿಷೇಕ ಮಾಡಬೇಕು, ನಮಸ್ತೆ ರುದ್ರಮನ್ಯವ ನಮಕ ಚಮಕ ಎಲ್ಲ ಹೇಳಿ ಅಲ್ಲೇ ನೋಡ್ತಾ ಕೂತ್ಬಿಟ್ಟಿದ. ಅವರೆಲ್ಲ ಪದ್ಮಾವತಿಯ ಗೆಳತಿಯರು, ನಾರಾಯಣಪುರದಿಂದ ಹೋದವರು ರುದ್ರಾಭಿಷೇಕಕ್ಕೆ. ಶ್ರೀನಿವಾಸನನ್ನು ಹೊಡೆದು ಕಳಿಸಿದ ಮೇಲೆ ಪದ್ಮಾವತಿಗೆ ಆ ಶ್ರೀನಿವಾಸಂದೇ ಧ್ಯಾನದಲ್ಲಿ ಅಸ್ವಾಸ್ಥ್ಯ ಬಂದು ಹೋಯ್ತು. ನಾನೇನೋ ಕಳಿಸಿಬಿಟ್ಟೆ, ನನ್ನನ್ನು ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಆತಂಕದಿಂದ ಅಸ್ವಾಸ್ಥ್ಯ ಬಂದು ಹೋಯ್ತು. ಏನು ಮಾಡಿದರೂ ಪರಿಹಾರ ಆಗಿಲ್ಲ. ಈ ರೀತಿಯಾದ ಅಸ್ವಾಸ್ಥ್ಯ ಬಂದ್ರೆ ಅದು ಮನಸ್ಸಿನ ಚಿಂತೆಯಿಂದ ಆಗೋದು ಅಂತ, ಅದಕ್ಕೆ ವೈದ್ಯರು ಡಾಕ್ಟರ್ ಉಪಯೋಗ ಇಲ್ಲ. ಆ ರೀತಿ ಅಸ್ವಸ್ಥತೆ ಪದ್ಮಾವತಿಯಲ್ಲಿ ಉಂಟಾಯಿತು. ಏನೋ ಮನಸ್ಸಿಗೆ ತೊಂದರೆ ಆಗಿರಬೇಕು, ರುದ್ರದೇವರಿಗೆ ಅಭಿಷೇಕ ಮಾಡಿದರೆ ಮನಸ್ಸಿಗೆ ಶಾಂತಿ. ಯಾವಾಗಲೂ ಏನಾದರೂ ಮನಸ್ಸಿಗೆ ಬಹಳ ಕಿರಿಕಿರಿ ಆಯಿತು, ಬೇಜಾರಾಯಿತು, ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಒಂದು ಸೋಮವಾರ ರುದ್ರದೇವರಿಗೆ ಅಭಿಷೇಕ ಮಾಡಿಬಿಟ್ರೆ, ಅದು ನಮಕ ಚಮಕ ಹೇಳಿ ಮಾಡಿಬಿಟ್ರೆ ಅಥವಾ ಶಿವಸ್ತುತಿಯನ್ನು ಪಾರಾಯಣ ಮಾಡಿದರೆ ಅದು ಮನಸ್ಸಿನ ಎಲ್ಲ ಆತಂಕಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಆಗ. 11 ಸಲ ರುದ್ರ ಪಾರಾಯಣ ಮಾಡಿದರೂ ಸರಿ, ಶಿವಸ್ತುತಿಯನ್ನು ಪಾರಾಯಣ ಮಾಡಿದರೂ ಸರಿ, ಅದರಿಂದ ಮನೋಭಿಮಾನಿಗಳವರು ಮನಸ್ಸಿನ ಚಿಂತೆಯನ್ನೆಲ್ಲ ದೂರ ಮಾಡಿ ನೆಮ್ಮದಿ ಕೊಡ್ತಕ್ಕಂಥವ್ರು. ಅದಕ್ಕಾಗಿ ಆಕಾಶರಾಜ ಆ ಪದ್ಮಾವತಿ ಗೆಳತಿಯರನ್ನು ಕಳಿಸಿ ಇವಳ ಹೆಸರಿನಲ್ಲಿ ಶಿವ ರುದ್ರದೇವರಿಗೆ ಅಭಿಷೇಕ ಮಾಡಿಸಿ ಬನ್ನಿ ಅಂತ. ಒಂದು ಹೊತ್ತಿಗೆ ಸರಿಯಾಗಿ ಅವಳ ಮನೋಭೀಷ್ಟಕ್ಕೆ ಸರಿಯಾಗುವಂತೆ ಬಕುಲಾದೇವಿ ಅಲ್ಲಿ ಬಂದಿದ್ದಾಳೆ. ಕನ್ಯಾಪೇಕ್ಷೆಯಾಗಿ ಅವಳು ಬಂದಿದ್ದಾಳೆ. ಶ್ರೀನಿವಾಸ ಕೊರವಂಜಿಯಾಗಿ ಇಲ್ಲಿ ಬಂದು ಆಕಾಶರಾಜನ ಮನೆಗೆ ಬಂದು ಭವಿಷ್ಯ ಹೇಳಿದ್ದಾರೆ. ನಿನ್ನ ಮಗಳಿಗೆ ಸರಿಯಾದ ರೀತಿ ಮನಸ್ಸಿಗೆ ನೆಮ್ಮದಿಯಾಗಿ ದೇಹ ಆರೋಗ್ಯ ಬರಬೇಕಾದ್ರೆ ಅವಳಿಗೆ ದೇಹದ ಅನಾರೋಗ್ಯ ಅಲ್ಲ, ಮನಸ್ಸಿನಲ್ಲಿ ಚಿಂತೆ ಹೆಚ್ಚುಕೊಂಡಿದೆ. ಅದೆಲ್ಲ ಸರಿಯಾಗಿ ಆಗಬೇಕಾಗಿದ್ರೆ ಆ ತಿರುಪತಿ ವೆಂಕಟಾಚಲದಲ್ಲಿ ನಿವಾಸಿಯಾಗಿರತಕ್ಕಂತಹ ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಿದ್ರೆ ಸರಿ ಹೋಗ್ತದೆ ಅಂತ ಹೇಳಿದ್ನಂತ ತಾನೆ. ಆಕಾಶರಾಜನ ಹೆಂಡತಿ ಕೇಳ್ತಾಳೆ, ಆ ಶ್ರೀನಿವಾಸನ ನಾವು ಹೇಗೆ ಬರಮಾಡ್ಕೊಳ್ಬೇಕು ಏನು? ಇಲ್ಲ ಇಲ್ಲ, ಆ ಶ್ರೀನಿವಾಸನ ಕಡೆಯಿಂದ ಯಾರೋ ಒಬ್ರು ಬರ್ತಾರೆ, ಒಬ್ಬ ಹೆಣ್ಣು ಮಗಳು, ಅವಳಿಗೆ ವಾಗ್ದಾನ ಮಾಡಿ ಕಳಿಸ್ರಿ ಅಂತ ಇಷ್ಟು ಶ್ರೀನಿವಾಸ ಹೇಳಿ ತಾನು ಹೋಗಿದ್ದ. ಕುರವಂಜಿ ರೂಪದ ಶ್ರೀನಿವಾಸ ಹೋದ ಮೇಲೆ ಬಕುಲಾದೇವಿ ಬಂದು ಆಕಾಶರಾಜನ ಮನೆಯಲ್ಲಿ ಧರಣಿ ದೇವಿ ಮನೆಗೆ ಬಂದು ಎಲ್ಲ ವೃತ್ತಾಂತವನ್ನು ಕೂಡ ಹೇಳಿದ್ದು, ಹೀಗೆ ಶ್ರೀನಿವಾಸ ಅಂತಿದ್ದಾನೆ, ಕನ್ಯಾಪೇಕ್ಷ ಮುಖ್ಯ ಕಾರ್ಯಂ, ನಮಗೆ ಕನ್ಯಾ ಬೇಕಾಗಿದೆ ಅಂದಾಗ ಅಲ್ಲೇ ಇವರು ಕೂಡ ಕನ್ಯಾದಾನ ಮಾಡಲಿಕ್ಕೆ ಸಿದ್ಧಪಡಿಸಿ ಎಲ್ಲ ಸಿದ್ಧರಾಗಿದ್ದ. ಕುಲಗೋತ್ರಗಳ ವಿಚಾರ ಎಲ್ಲ ಸರಿ ಹೋಯ್ತು. ಆಕಾಶರಾಜ ಮಗಳನ್ನು ಕೇಳಿ ಬರ್ತೇನೆ ಅಂತ ಒಂದು ಮಾತು ಮಗಳನ್ನು ಕೇಳಲಿಕ್ಕೆ ಒಳಗಡೆ ಬಂದನು. ಬಕುಲಾದೇವಿ ಜೊತೆಗೆಲ್ಲ ಮಾತಾಡಿ ಮಗಳನ್ನು ಕೇಳೋಣ ಅಂತ ಬಂದು ಕೇಳಿದ್ರೆ ಅವಳು ಬೇಡ ಬೇಡ ಅಂತಂತಿದ್ದಾಳೆ. ಇಲ್ಲ, ಅವಳು ಒಪ್ಪಿದ್ದು ನಮಗೂ ಒಪ್ಪಿಗೆ ಆಗಿದೆ, ಶ್ರೀನಿವಾಸಂದು ಮಗಳು ಬೇಡ ಅಂತಾಳಲ್ಲ ಅಂತ ಹೆಂಡತಿ ಧರಣಿ ದೇವಿಗೆ ಹೇಳಿದ್ದಂತೆ. ಯಾಕೋ ಮಗಳಿಗೆ ಇಷ್ಟ ಇಲ್ಲ ಅಂತ ಕಾಣ್ತದೆ ಬೇಡ ಅಂತ. ಆಗ ಹೇಳಿದಂತೆ, ಬೇಡ ಅಂದ್ರೆ ಮದುವೆ ಬೇಡ ಅಂತ ಅಲ್ಲ, ತಡ ಮಾಡೋದು ಬೇಡ ಅಂತ. ಸಾಧಾರಣ ಹೆಣ್ಣು ಮಕ್ಕಳು ಮದುವೆ ಮಾಡ್ತೀನಿ ಅಂದ್ರೆ ಬೇಡ ಬೇಡ ಅಂತಾರೆ, ಅದಕ್ಕೆ ಅರ್ಥ ಏನು ಅಂದ್ರೆ ತಡ ಮಾಡೋದು ಬೇಡ ಅಂತ, ವರ ಬೇಡ ಅಂತ ಯಾರು ಹೇಳ್ತಾರೆ? ವಿಳಂಬೋ ನೈವ ಕರ್ತವ್ಯ, ಅದು ಧರಣಿ ದೇವಿ ವ್ಯಾಖ್ಯಾನ ಮಾಡಿದ್ದು. ಬೇಡ ಅಂದ್ರೆ ವಿಳಂಬೋ ನೈವ ಕರ್ತವ್ಯ ಶುಭಶ್ಚಾರ್ಥಂ ಶುಭಾನನ, ಮತ್ತೆ ಸಂಕೋಚ ಇರ್ತದೆ ಬೇಡ ಅಂತಾರೆ. ಒಂದೇ ಸಲ ಅದೇ ಕಾಯ್ತಾ ಇದ್ದೆ ಮಾಡು ಅಂತ ಯಾರು ಧಾರಾಳವಾಗಿ ಮಾಡು ಅಂತ ಹೇಳೋದಿಲ್ಲ ಯಾರು ಕೂಡ, ಬೇಡ ಅಂತಾರೆ, ಅದರ ಅಭಿಪ್ರಾಯ ಅರ್ಥ ಮಾಡ್ಕೊಳ್ಬೇಕು. ಧರಣಿ ದೇವಿ ಹೇಳಿದ ಮೇಲೆ ಆಕಾಶರಾಜ ಬೃಹಸ್ಪತ್ಯಾಚಾರನ ಕರೆಸಿದ್ದಾನೆ. ನಿಶ್ಚಯತಾಂಬೂಲ ಎಲ್ಲ ಮಾಡಬೇಕಲ್ಲ, ಸ್ವರ್ಗಲೋಕಕ್ಕೆ ವಸುದಾನನ್ನ ಕೊಟ್ಟು ಕಳಿಸಿದ್ದಾನೆ. ವಸುದಾನನ್ನು ಕೊಟ್ಟು ಕಳಿಸಿ ಒಂದು ಪತ್ರ ಬರೆದು 4 ಮೂಲೆಗಳಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇದು ಮಂಗಳದ ಒಂದು ಪತ್ರ ಅಂತ ಸೂಚನೆ ಮಾಡಲಿಕ್ಕೆ ಆ ರೀತಿ ಅರಿಶಿನ ಕುಂಕುಮ ಹಚ್ಚಿ ವಸುದಾನನ್ನು ಕೊಟ್ಟು ಕಳಿಸಿದ. ವಸುದಾನ ಹೋಗಿ ಬೃಹಸ್ಪತ್ಯಾಚಾರ್ಯರಿಗೆ ಪತ್ರ ಕೊಟ್ಟಾಗ ಕರದ್ವಯೇ ನತಾಮಾಶು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಪುರಾಣದಲ್ಲಿ, ಎರಡು ಕೈಯಿಂದ ಗೌರವದಿಂದ ಬೃಹಸ್ಪತ್ಯಾಚಾರ ತಗೊಂಡು ಆಕಾಶರಾಜ ಶ್ರೀನಿವಾಸ ಪದ್ಮಾವತಿಯರ ಮದುವೆಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಿಮ್ಮನ್ನ ಕರೆಸ್ತಾ ಇದ್ದಾನೆ, ಅದಕ್ಕೆ ಪತ್ರ ಕಳಿಸಿದ್ದಾನೆ ಅಂತ ಹೇಳಿಕೊಡುವಾಗ ಶ್ರೀನಿವಾಸನ ಮದುವೆಗೆ ಸಂಬಂಧಪಟ್ಟ ಪತ್ರ ಅಂತ ಗೌರವದಿಂದ ಎರಡು ಕೈಯಲ್ಲಿ ತಗೊಂಡ್ರು. ದೊಡ್ಡವರಿಗೆ ಸಂಬಂಧಪಟ್ಟ ಪತ್ರವೇ ಹಾಗೆ. ಇನ್ನು ದೊಡ್ಡವರ ಹತ್ರ ಏನಾದರೂ ಪದಾರ್ಥ ತಗೊಳ್ಳುವಾಗ ಕೊಡುವಾಗ ಒಂದು ಕೈಯಲ್ಲಿ ವ್ಯವಹಾರ, ಎರಡು ಕೈಯಿಂದ ಕೊಡಬೇಕು, ಎರಡು ಕೈಯಿಂದ ಮಂತ್ರಾಕ್ಷತೆ ಎತ್ತಿಕೊಡಬೇಕು. ಬಹಳ ಗೌರವ ಸೂಚಕ ಒಂದು ಕೈ ವ್ಯವಹಾರ ಮಾಡತಕ್ಕಂಥದ್ದು. ಒಂದು ಕೈಯಿಂದ ಮಂಗಳಾರತಿ ಮಾತ್ರ ಒಂದು ಕೈಯಿಂದ ತಗೊಳ್ಬೇಕು. ಬಹಳ ಗೌರವದಿಂದ ಕೆಲವರು ಎರಡು ಕೈಯಿಂದ ಮಂಗಳಾರತಿ ತಗೊಳ್ತಾರೆ, ಅದು ಮಾತ್ರ ತಪ್ಪು. ದೇವರ ಮೇಲೆ ಗೌರವ, ದೇವರಿಗೆ ಮಾಡಿದ ಮಂಗಳಾರತಿ ಸರಿ, ಆದ್ರೆ ಅದನ್ನು ತಗೊಳ್ಳುವಾಗ ಮಾತ್ರ ಒಂದೇ ಕೈಯಿಂದ ತಗೊಳ್ಬೇಕು. ನಮಸ್ಕಾರ ಎಲ್ಲ ಮಾಡುವಾಗ ಒಂದು ಕೈಯಿಂದ ಮಾಡಬಾರ್ದು, ಅದು ಎರಡು ಕೈಯಿಂದ. ಮಂಗಳಾರತಿ ಮಾತ್ರ ಒಂದು ಕೈ, ಮಂತ್ರಾಕ್ಷರ ತಗೊಳ್ಳುವಾಗ ಒಂದೇ ಕೈ ಚಾಚಿ ಬಿಡೋದಲ್ಲ, ಅಲ್ಲಿ ಎರಡು ಕೈ ತಗೋ, ಎರಡು ಕೈ ಚಾಚಿ, ಅದು ಗೌರವ. ಹಾಗೆ ಕರದ್ವಯೇನ ತಾಮ, ಎರಡು ಕೈಯಿಂದ ಆ ಪತ್ರವನ್ನು ನೋಡಿ ಸ್ವೀಕಾರ ಮಾಡಿ ನೋಡಿ ಸಂತೋಷದಿಂದ ಬೃಹಸ್ಪತ್ಯಾಚಾರ ಬಂದರು. ಬಂದಂತಹ ಬೃಹಸ್ಪತ್ಯಾಚಾರನ ಆಕಾಶರಾಜ ಕೇಳಿದ, ಬಕುಲಾದೇವಿ ಬಂದಿದ್ದಾಳೆ, ಮಗ ಶ್ರೀನಿವಾಸ ಅಂತ ವರ ಇದ್ದಾನೆ, ಕೊಟ್ಟು ಮದುವೆ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು? ಬೃಹಸ್ಪತ್ಯಾಚಾರ ಹೇಳ್ತಾರೆ, ಇದು ಮದುವೆ ವಿಷಯ ಆದ್ದರಿಂದ ಮಾಡುವಂತ ನಾನು ಏಕಾಏಕಿ ಹೇಳಲಾರೆ. ಯಾಕೆಂದ್ರೆ ವರ ವರನಿಗೆ ಕೊಟ್ಟು ಮದುವೆ ಮಾಡಬೇಕಾದ್ರೆ ನೋಡಿ ಮಾಡಬೇಕು, ಯೋಗ್ಯ ವರನಿಗೆ ಕೊಟ್ಟರು ಮದುವೆ ಮಾಡಬೇಕು. ಅದರಿಂದ ದುಡುಕಬಾರದು ಇದರಲ್ಲಿ. ನನಗೆ ಹೆಚ್ಚು ಪರಿಚಯ ಇಲ್ಲ ಅಂತಾರೆ ಬೃಹಸ್ಪತ್ಯಾಚಾರ, ಶ್ರೀನಿವಾಸನ ಪರಿಚಯ ನನಗೆ ಹೆಚ್ಚಿಲ್ಲ, ನಾನು ಹೇಗೆ ಹೇಳಿ ಕೇಳಿದ್ದೀನಿ ಆದ್ರೆ ಹೆಚ್ಚು ಪರಿಚಯ ಇಲ್ಲ. ಅದರಿಂದ ನೀನು ಆಕಾಶರಾಜ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕಾದ್ರೆ ಶ್ರೀನಿವಾಸನ ಬಗ್ಗೆ ನೀನು ತಿಳ್ಕೊಳ್ಬೇಕು ಅಂತಿದ್ರೆ ಅಲ್ಲೇ ಶುಕಾಚಾರ್ಯರ ಆಶ್ರಮ ಇದೆ ಕೆಳಗಡೆ, ಬೆಟ್ಟದ ಕೆಳಗಡೆ ಶುಕಾಚಾರ್ಯರನ್ನ ಪದ್ಮಾವತೇಶ್ವರ ಅವ್ರ ಹತ್ರ ಆ ಶುಕಾಚಾರ್ಯನ ಬರಮಾಡಿಕೊಂಡು ಅವ್ರನ್ನ ಅಭಿಪ್ರಾಯ ಕೇಳು. ಇದು ಬೃಹಸ್ಪತ್ಯಾಚಾರ್ಯ ಹೇಳಿದ ಮಾತು. ಇದರಲ್ಲಿ ಎಷ್ಟು ತತ್ವ ಅಡಗಿದೆ ಅಂತಂದ್ರೆ, ಬೃಹಸ್ಪತ್ಯಾಚಾರ್ಯರು ಹತ್ತನೇ ಕಕ್ಷೆ, ಶುಕಾಚಾರ್ಯರು ರುದ್ರಾಂಶ ಸಂಭವತರು ಐದನೇ ಕಕ್ಷೆ. ಸರಿಯಾಗಿ ಹೇಳಿದ್ರು ಬೃಹಸ್ಪತ್ಯಾಚಾರ್ಯ, ಶ್ರೀನಿವಾಸನ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ನನಗಿಂತ ಚೆನ್ನಾಗಿ ಶುಕಾಚಾರ್ಯರಿಗೆ ಗೊತ್ತು. ತಾರತಮ್ಯದಲ್ಲಿ ಐದನೇ ಸ್ಥಾನದಲ್ಲಿ, ಇವರು ಹತ್ತನೇ ಸ್ಥಾನದಲ್ಲಿ. ಹೆಚ್ಚು ಪರಮಾತ್ಮನ ಪರಿಚಯ ಇಲ್ಲ, ಹಾಗಾದ್ರೆ ಶುಕಾಚಾರ್ಯನ ಕಲಿಸೋಣ ಅಂತ ತೋಂಡಮಾನ ರಾಜನನ್ನ, ಅಂದ್ರೆ ತನ್ನ ತಮ್ಮ ಆಕಾಶರಾಜನ ತಮ್ಮ ತೋಂಡಮಾನ ಕಳಿಸ್ತಾನೆ. ಆಕಾಶರಾಜ ತೋಂಡಮಾನ ಶುಕಾಚಾರ್ಯರ ಆಶ್ರಮಕ್ಕೆ ಬಂದಾಗ ಅವರು ಮೈ ಮರೆತು ಧ್ಯಾನ ಮಗ್ನರಾಗಿದ್ದರು. ಒಂದು ಐದು ನಿಮಿಷ ಕಾದ ತೋಂಡಮಾನ ರಾಜ, ಆಮೇಲೆ ಅವರದ್ದು ಧ್ಯಾನಾವಸ್ಥೆ ಮುಗಿತು, ಮೈ ಮೇಲೆ ಎಚ್ಚರ ಬಂತು, ಕಂಡು ಬಿಟ್ರು. ಕಂಡು ಬಿಟ್ಟು ಕೂಡಲೇ ನಮಸ್ಕಾರ ಮಾಡಿ ನಿವೇದನ ಮಾಡಿಕೊಂಡ, ನಮ್ಮ ಅಣ್ಣ ತನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತಾನೆ, ಆ ಸಂಬಂಧ ಮಾತಾಡಬೇಕು ಅಂತ, ನಿಮಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಪೇಕ್ಷೆ ಇದ್ದಾನೆ, ದಯಮಾಡಿ ನಮ್ಮ ಅರಮನೆಗೆ ಬರಬೇಕು ಅಂತ ಕೇಳಿದ ಕೂಡಲೇ ಶುಕಾಚಾರ್ಯರು ಪರವಶರಾಗಿಬಿಟ್ರು. ಎಷ್ಟು ಪರವಶರಾದ್ರು ಅಂದ್ರೆ ಭಲೆ ಅಂತ ಆ ಕಮಂಡಲವನ್ನು ನೆಲೆ ಕಪ್ಪಳಿಸಿಬಿಟ್ರು, ಪುಡಿ ಪುಡಿಯಾಗಿ ಹೋಯ್ತು. ತುಳಸಿ ಮಣಿಮಾಲೆ ಹಾಕೊಂಡದ್ದನ್ನೆಲ್ಲ ಪರಪರ ಹರಿದು ಹಾಕಿಬಿಟ್ರಂತೆ, ಕೃಷ್ಣಾಜನ ಹರಿದು ಹಾಕಿದ್ರು, ಕುಡಿಲಿದ್ದರು ಮಾಡಿದ್ರು. ತೋಂಡಮಾನ ರಾಜ ಒಂದು ಕ್ಷಣ ಗಾಬರಿ ಆಗಿರ್ಬೇಕು, ಯಾಕೆ ಹೀಗಾಯ್ತು ಇವರಿಗೆ ಅಂತ. ಆಮೇಲೆ ಬಹಳ ಹೊತ್ತು ಈ ರೀತಿ ನರ್ತನ ಮಾಡಿ ಹುಚ್ಚರಂತೆ ವಿದ್ವಾ ತದ್ವಾ ಮಾಡಿ ಆಮೇಲೆ ಮೈ ಮೇಲೆ ಎಚ್ಚರ ತಂದುಕೊಂಡು ಹೇಳಿದ್ರಂತೆ, ತೋಂಡಮಾನ ನೀನೇನು ಭಯಪಡಬೇಡ, ನೀನು ಶ್ರೀನಿವಾಸನ ಮದುವೆ ಅಂತಂದೆಯಲ್ಲ, ದೇವರ ಹೆಸರು ಕಿವಿಗೆ ಬಿದ್ದು ಕೂಡಲೇ ನನಗೆ ಹೀಗಾಗ್ತದೆ ನೋಡು. ಉನ್ಮತ್ತ ವದ್ಗಾಯತಿ ರೌದಿ ತಿಕ್ವಚಿತ್, ಉನ್ಮತ್ತರಂತೆ ನಟನೆ ಮಾಡಿಬಿಡ್ತಾರೆ, ಕ್ವಚಿ ಹಸತಿ ನಗೋದು ಹೀಗೆಲ್ಲ ಆಗ್ತದೆ. ಹುಚ್ಚು ಹಿಡಿಯಿತು ಎನಗೆ, ಹುಚ್ಚು ಹಿಡಿಯಿತು ಅಚ್ಚುತನ ನಾಮವೆಂಬೋ, ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ, ಹುಚ್ಚು ಹಿಡಿಯಿತು ಅಂತಾರೆ. ಆ ರೀತಿ ಅಚ್ಚುತನ ನಾಮ ತಲೆಗೆ ಬಂದು ಕೂಡಲೇ ಅದೊಂದು ರೀತಿ ಹುಚ್ಚಿಡ್ತದೆ, ಹಿಡಿಬೇಕಾದ ಹುಚ್ಚಿ ಅದು ಮತ್ತೆ ಇನ್ನೇನಲ್ಲ, ಅಂಥ ಹುಚ್ಚಿಡಿಯಿತು ಅಂತ ಆ ಶುಕಾಚಾರ್ಯ ಹೇಳ್ತಾರೆ. ಆ ರೀತಿ ವರ್ತನೆ ಮಾಡಿ ಎಂಥ ಸಂತೋಷದ ವೃತ್ತ ಅಂತ ಹೇಳಿದೆ. ನಾವು ಧನ್ಯರು, ನಮ್ಮ ಕಣ್ಣು ಮುಂದೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವ ಆಗ್ತದೆ ಅಂತ ಹೇಳಿ ಸಂತೋಷಪಟ್ಟು ಬಂದು ಆಕಾಶರಾಜನಿಗೆ ಎರಡನೇ ವಿಚಾರಣೆ ಮಾಡಬೇಡ, ಮೊದಲು ಇದು ಕೆಲಸ ನಡೀಲಿ ಅಂತ. ಆಮೇಲೆ ಪುಣ್ಯಹವಾಚನ ಎಲ್ಲ ಮಾಡಿಸ್ಕೊಂಡು ಆಕಾಶರಾಜ ಪುಣ್ಯಹವಾಚನ ಮಾಡಿಸ್ಕೊಂಡು ಎಲ್ಲ ಬಂಧುಗಳನ್ನು ಬರಮಾಡಿಕೊಂಡು ಪುಣ್ಯಹವಾಚನ ಆಗಿ ಎಲ್ಲ ಬಂಧುಗಳ ಮಧ್ಯದಲ್ಲಿ ನನ್ನ ಮಗಳನ್ನು ಶ್ರೀನಿವಾಸನಿಗೆ ದಾನ ಮಾಡ್ತೇನೆ, ಆ ವಿವಾಹ ಮಹೋತ್ಸವದಲ್ಲಿ ನೀವೆಲ್ಲ ಇದ್ದು ಆ ಕಾರ್ಯ ಮಹಾಕಾರ್ಯ ನಡೆಸಿಕೊಡಬೇಕು ಅಂತ ನಿಶ್ಚಯ ಮಾಡಿದ. ಬೃಹಸ್ಪತ್ಯಾಚಾರ್ಯ ಹೇಳಿದಂತೆ ಪತ್ರ ಬರೆದ, ಪತ್ರ ಬರೆದು ಶುಕಾಚಾರ್ಯರಲ್ಲಿ ಆ ಪತ್ರ ಕೊಟ್ಟು ಶ್ರೀನಿವಾಸನಿಗೆ ಕೊಟ್ಟು ಅವನ ಉತ್ತರ ತಿಳ್ಕೊಂಡು ಬನ್ನಿ ಅಂತ ಕಳಿಸಿದ್ದಾನೆ. ಶುಕಮುನಿಗಳು ಆಕಾಶರಾಜ ಬರೆದಂತಹ ಪತ್ರವನ್ನು ತಗೊಂಡು ಬಂದರು. ಆಮೇಲೆ ಬಕುಲಾದೇವಿ ಕೂಡ ಹೊರಟು, ಎಷ್ಟೇ ತಾಂಬೂಲಾದ್ಮೇಲೆ ಬಕುಲಾದೇವಿ ಹೊರಟು, ಬಕುಲಾದೇವಿಗಿಂತ ಮುಂಚೆ ಶುಕಾಚಾರ ಬಂದು ಬಂದು ಕೂಡಲೇ ಬೆಟ್ಟದಲ್ಲಿದ್ದ ಶ್ರೀನಿವಾಸ ಕೇಳಿದಂತೆ, ಶುಕ ನನ್ನ ನನ್ನ ಕೆಲಸ ಕಾಯಾಯಿತೋ ಹಣ್ಣಾಯಿತೋ ಅಂತ ಕೇಳಿದ್ನು. ಕೇಳ್ತಾರೆ, ಕೆಲಸ ಏನಾಯ್ತು, ಕಾಯಿನೋ ಹಣ್ಣೋ ಅಂತ. ಶಿಖಾಚಾರ್ಯ ಹೇಳಿದ್ರು, ನಿನ್ನ ಕೆಲಸ ಯಾವುದಾದ್ರೂ ಕಾಯಿಯಾಗಿ ಉಳಿತದ, ನಿನ್ನ ಕೆಲಸ ಎಲ್ಲ ಹಣ್ಣೆ ಆಗುದು. ಪಕ್ವಮೇವ ನ ಸಂಶಯ, ನಿನ್ನ ಭಕ್ತರ ಕಾರ್ಯವೇ ಪರಿಪಕ್ವ ಆಗಿ ಬಿಡ್ತದೆ, ಅವರು ಮನಸ್ಸಿಗೆ ಬಂದ ಕಾರ್ಯ ಎಲ್ಲ ಈಡೇರ್ತದೆ, ನಿಂದ್ಯಾವುದು ಕಾಯಿಯಾಗಿ ಉಳಿಲಿಕ್ಕೆ ಸಾಧ್ಯ, ಪಕ್ವಮೇವ ನ ಸಂಶಯ ಅಂತ ಹೇಳಿ ಆ ಪತ್ರವನ್ನು ಕೊಡ್ತಾರೆ. ಶ್ರೀನಿವಾಸ ಸಂತೋಷಪಟ್ಟು ತಾನು ಪತ್ರ ಬರೆದು ವೈಶಾಖ ಶುದ್ಧ ವೈಶಾಖ ಮಾಸದ ಶುಕ್ಲ ಪಕ್ಷ ದಶಮಿ ಭೃಗುವಾರೇ ಶುಭೇ ದಿನೇ, ಶುಕ್ರವಾರ ಬಂದು ನಾನು ಕನ್ಯಾದಾನ ಸ್ವೀಕಾರ ಮಾಡ್ತೇನೆ, ನೀನು ಅಪೇಕ್ಷೆ ಪಟ್ಟಂತೆ ಆ ಮುಹೂರ್ತದಲ್ಲಿ ಬಂದು ಸ್ವೀಕಾರ ಮಾಡ್ತೇನೆ ಅಂತ ಆಕಾಶರಾಜನಿಗೆ ಬರೆದು ಕಳಿಸಿದ. ಕೊನೆಗೊಂದು ಮಾತು ಬರೀತಾನೆ ಶ್ರೀನಿವಾಸ, ನೀನು ನಿನ್ನ ಮಗಳನ್ನು ನನಗೆ ದಾನ ಮಾಡಿ ಧನ್ಯ. ನಾನು ಯಾವ ರೀತಿ ಜನಕ ಮಹಾರಾಜ ಸೀತೆಯನ್ನ ನನಗೆ ಕೊಟ್ಟು ದಾನ ಮಾಡಿ ಧನ್ಯನಾದನು, ಯಾವ ರೀತಿ ವರುಣದೇವರು ಲಕ್ಷ್ಮಿಯನ್ನ ದಾನ ಮಾಡಿ ಧನ್ಯರಾದರು, ಅದರಂತೆ ನೀನು ಕೂಡ ನಿನ್ನ ಮಗಳನ್ನ ದಾನ ಮಾಡಿ ಧನ್ಯನಾಗು ಅಂತ ಬರೆದ ಶ್ರೀನಿವಾಸ. ಜನಕ ಮಹಾರಾಜ ಸೀತೆಯನ್ನು ಕೊಟ್ಟು ಧನ್ಯನಾದಂತೆ, ವರುಣದೇವರು ಲಕ್ಷ್ಮಿಯನ್ನು ಕೊಟ್ಟು ಮದುವೆ ಮಾಡಿ ಧನ್ಯರಾದಂತೆ, ಆದರೆ ಭೀಷ್ಮಕ ರಾಜ ರುಕ್ಮಿಣಿಯನ್ನು ಕೊಟ್ಟು ಧನ್ಯನಾದಂತೆ ಅಂತ ಮಾತ್ರ ಬರೀಲಿ. ಯಾಕೆ ಭೀಷ್ಮಕ ರಾಜ ರುಕ್ಮಿಣಿಯನ್ನು ಕೊಟ್ಟು ದಾನ ಮಾಡಿದ್ದೇನೆ, ಇವನು ಅಪಹರಿಸಿಕೊಂಡು ಬಂದಿದ್ದ ಅಷ್ಟೇ, ರುಕ್ಮಿಣಿ ಅಪಹರಣ ಆಗಿತ್ತು, ಅದೇ ಭೀಷ್ಮಕ ರಾಜನೇ ಇವಾಗ ಆಕಾಶ ರಾಜನಾಗಿ ಹುಟ್ಟಿದ್ದ. ಆಕಾಶ ರಾಜ ಬೇರೆ ಅಲ್ಲ, ಭೀಷ್ಮಕ ರಾಜ ಬೇರೆ. ಭೀಷ್ಮಕ ರಾಜ ರುಕ್ಮಿಣಿಯನ್ನು ದಾನ ಮಾಡಬೇಕಾಗಿತ್ತು, ಮಕ್ಕಳ ಗಂಡು ಮಕ್ಕಳ ಮಾತು ಕೇಳಿ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೊರಟಿತ್ತು. ಆದರೆ ಈಗ ಅದೇ ಭೀಷ್ಮಕ ರಾಜ ಆಮೇಲೆ ಪಶ್ಚಾತ್ತಾಪ ಪಟ್ಟು ಮಾಧವ ಬ್ರಾಹ್ಮಣನಾಗಿ ಹುಟ್ಟ. ಮಾಧವ ಬ್ರಾಹ್ಮಣ ಅಂದ್ರೆ ಭೀಷ್ಮಕ ರಾಜ. ಆ ಮಾಧವ ಬ್ರಾಹ್ಮಣನ ಕಥೆಯನ್ನ ಕೇಳಿದ್ರಿ, ಅವನು ಒಬ್ಬ ಚಂಡಾಲ ಸ್ತ್ರೀ ಸಂಘ ಮಾಡಿದ, ವಿವಾಹ ಮಾಡಿಕೊಂಡು ಕನ್ಯೆಯನ್ನ ಬಿಟ್ಟ, ಚಂಡಾಲ ಸ್ತ್ರೀ ಸಂಘ ಮಾಡಿದ, ಆಮೇಲೆ ಬೆಟ್ಟ ಏರುವಾಗ ಅವನ ಪಾಪ ಎಲ್ಲ ಹೋಯಿತು, ಇದು ವಾಂತಿ ಮಾಡಿದ, ಪುಣ್ಯವಂತನಾದ, ಪಾಪ ಪರಿಹಾರ ಮಾಡಿಕೊಂಡ ಅಂದ್ರೆ ಅಷ್ಟೇ. ಭೀಷ್ಮಕ ರಾಜ ರುಕ್ಮಿಣಿಯನ್ನು ಯಾಕೆ ದಾನ ಮಾಡಲಿಲ್ಲ? ಭೀಷ್ಮಕ ರಾಜ ಮಿತ್ರ ಅನ್ನುವಂತಹ ಸೂರ್ಯನ ಅವತಾರ, ಮಿತ್ರ ನಾಮಕ ಸೂರ್ಯ, ದ್ವಾದಶ ಆದಿತ್ಯರಲ್ಲಿ ಮಿತ್ರ, ಆ ಮಿತ್ರನ ಅವತಾರನೇ ಭೀಷ್ಮಕ. ಆದರೆ ರಾಹುವಿನ ಆವೇಶ ಇತ್ತು, ರಾಹುವಿನ ಆವೇಶ ಇದ್ದದ್ರಿಂದ ರುಕ್ಮಿಣಿಯನ್ನು ದಾನ ಮಾಡೋ ಯೋಗ ಬರಲಿಲ್ಲ. ಕೃಷ್ಣ ಕರ್ಕೊಂಡು ಹೋದ, ಆದರೆ ತಾನು ಮಾಡಿ ಪುಣ್ಯ ಸಂಪಾದನೆ ಮಾಡಲಿಲ್ಲ, ತಾನು ದಾನ ಮಾಡಿ ಪುಣ್ಯ ಸಂಪಾದನೆ ಮಾಡಿ. ಅದೇ ಭೀಷ್ಮಕನೇ ಮಾಧವ ಬ್ರಾಹ್ಮಣನಾದಾಗಲೂ ರಾಹುವಿನ ಆವೇಶ, ಆದ್ರಿಂದಲೇನೆ ಅಷ್ಟು ಭ್ರಷ್ಟನಾಗಿ ಚಂಡಾಲ ಸ್ತ್ರೀ ಜೊತೆಗೆ ಅವನು 12 ವರ್ಷಗಳ ಕಾಲ ಸಹವಾಸ ಮಾಡಿದ್ದ. ಅದು ರಾಹುವಿನ ಆವೇಶದ ಫಲ. ಆಮೇಲೆ ತಿರುಪತಿ ಬೆಟ್ಟ ಏರಿದ್ನಲ್ಲ ಮಾಧವ ಬ್ರಾಹ್ಮಣ, ಆಗ ರಾಹುವಿನ ಆವೇಶ ಹೋಯ್ತು. ಪಾಪ ಹೋಗ್ತದೆ ಅಂದ್ರೇನು? ಪಾಪ ಪುರುಷ ನಮ್ಮಲ್ಲಿದ್ದವನು ಬಿಟ್ಟು ಹೋಗ್ತಾನೆ. ತಿರುಪತಿ ಬೆಟ್ಟ ಏರಿದ ಅವನು ಮಾಧವ ಬ್ರಾಹ್ಮಣ ಇರುವಾಗ ರಾಹುವಿನ ಆವೇಶ ಹೋಯಿತು. ಆಮೇಲೆ ಬ್ರಹ್ಮದೇವರಾಜ್ಞೆಯಂತೆ ಅವನೇ ಆಕಾಶರಾಜನಾಗಿ, ಆಕಾಶರಾಜ ಅಂದ್ರೆ ಮಿತ್ರ ನಾಮಕ ಸೂರ್ಯ, ಅವನೇ ಆಕಾಶರಾಜ ಸರಿಯಾಗಿ ಹೆಸರಿಟ್ಟಿದ್ದ. ಅದೇ ಆಕಾಶರಾಜನಿಗೆ ರಾಹುವಿನ ಆವೇಶ ಹೋದದ್ರಿಂದ ಪಶ್ಚಾತ್ತಾಪ ಪಡ್ತಿದ್ದ. ಹಿಂದಿನ ಜನ್ಮದಲ್ಲಿ ನಾನು ಕನ್ಯಾದಾನ ಮಾಡಲಿಲ್ಲ ಅಂತ ಪಶ್ಚಾತ್ತಾಪ ಇತ್ತು, ರಾಹುವಿನ ಆವೇಶ ಹೋಗಿತ್ತು. ಆಮೇಲೆ ಆ ಲಕ್ಷ್ಮೀ ದೇವಿನೇ, ಆ ರುಕ್ಮಿಣಿ ದೇವಿನೇ ಪದ್ಮಾವತಿಯಾಗಿ ಆಕಾಶರಾಜನ ಮಗಳಾಗಿ ಹುಟ್ಟಿ ಆವಾಗ ದಾನ ಮಾಡಿದ್ದೆ. ಈಗ ಅದೇ ಆಕಾಶರಾಜ ದಾನ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ಈಗಾದರೂ ಧನ್ಯನಾಗು ಅಂತ ಶ್ರೀನಿವಾಸನ ಮಾತಿನ ಧ್ವನಿ. ಅನಂತರ ಆಮೇಲೆ ಬಕುಲಾದೇವಿ ಬರ್ತಾಳೆ. ಶುಕಾಚಾರ್ಯ ಹೊರಟ ಮೇಲೆ ಬಕುಲಾದೇವಿ ಬಂದು, ಅಂತೂ ನಿನ್ನ ಕಾರ್ಯ ಸಾಧನೆ ಮಾಡಿಕೊಂಡು ಬಂದೆ, ಆ ಕೊರವಂಜಿ ಹೋದದ್ರಿಂದ ಸುಲಭ ಆಯಿತು ಅಂತಾಳೆ. ಇವನೇ ಕೊರವಂಜಿ ಅಂತ ಗೊತ್ತಿಲ್ಲ, ನಾನು ಹೋಗೋದಕ್ಕೆ ಮುಂಚೆ ಆ ಕೊರವಂಜಿಯ ಮಾತಿನಂತೆ ಅವರೆಲ್ಲ ಒಪ್ಪಿದ್ದಾರೆ. ಆಮೇಲೆ ಶ್ರೀನಿವಾಸ ಹೇಳಿದ, ಎಲ್ಲ ಸರಿ ಹೋಯಿತು, ಆದರೆ ಆ ಆಕಾಶರಾಜ ಅನೇಕ ಬಂಧುಗಳಿಂದ ಕೂಡಿರ್ತಾನೆ, ನನಗೆ ಯಾರಿದ್ದಾರೆ? ನಾನು ನೀನು ಇಬ್ಬರೇ ಹೋಗಬೇಕಲ್ಲ ಮದುವೆಗೆ, ಎಷ್ಟು ಚೆನ್ನಾಗಿರ್ಬೇಕು, ವರನ ಕಡೆಯವರು ಹೋದ್ರೆ ದಿಬ್ಬಣ ಹೇಗಿರ್ಬೇಕು, ನಾನು ನೀನು ಇಬ್ಬರೇ ಆಗಿದ್ದೀರಲ್ಲ ಅಂತ ಸ್ವಲ್ಪ ಹೊರಗಿದನಂತೆ. ಆಗ ಬಕುಲಾದೇವಿ ನೆನಪು ಮಾಡ್ತಾರೆ, ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳುವ ಈ ಸಂದರ್ಭದಲ್ಲಿ ಆದರೂ ಈ ನಿಮಿತ್ತದಿಂದ ನಿನ್ನ ಎಲ್ಲ ಮಕ್ಕಳನ್ನು ಸ್ಮರಣೆ ಮಾಡು, ನೀನು ತ್ರೈಲೋಕ್ಯ ಕುಟುಂಬಿ, ಬ್ರಹ್ಮಾದಿಗಳೆಲ್ಲ ಇದ್ದಾರೆ, ಸ್ಮರಣೆ ಮಾಡು ಅಂತಂದು ಕೂಟೆ. ಗರುಡನನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ, ಅಲ್ಲಿ ಹೋಗಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮಾದಿಗಳನ್ನು ಕರ್ಕೊಂಡು ಬಾ ಅಂತ. ಶೇಷದೇವರು ಇದಕ್ಕೆ ಹೋದ್ರು ಕೈಲಾಸಕ್ಕೆ, ಎಲ್ಲರನ್ನೂ ಕೂಡ ಅವ್ರನ್ನೆಲ್ಲ ಬರಮಾಡಿಕೊಂಡ, ಅವರ ಮೂಲಕ 14 ಲೋಕದವ್ರನ್ನೆಲ್ಲ ಹೇಳ್ಕಳಿಸಿ ಕರೆಸಿದ್ದಾನೆ. ಎಲ್ಲರೂ ಕೂಡ ಬಂದು ಸಪ್ತಮಿ ದಿವಸ ಸೇರಿದ್ರು, ವೈಶಾಖ ಶುದ್ಧ ಸಪ್ತಮಿ ಬೆಟ್ಟಕ್ಕೆ ಸೇರಿದ್ದಾರೆ. ವಿಶ್ವಕರ್ಮನ ಮೂಲಕ ಒಂದು ದೊಡ್ಡ ಭವನ ನಿರ್ಮಾಣ ಮಾಡಿಸಿದ, ಅವನನ್ನೇ ಕಳಿಸಿದ ನಾರಾಯಣಪುರಕ್ಕೆ, ಅಲ್ಲಿ ನಮ್ಗೆ ಇಳ್ಕೊಳ್ಳಿಕ್ಕೆ ನೀನೇ ಭವನ ನಿರ್ಮಾಣ ಮಾಡುವಂತ ಎಲ್ಲ ಆ ಭವನದಲ್ಲಿ ಸೇರಿದಾಗ ಆ ವೈಶಾಖ ಶುದ್ಧ ಸಪ್ತಮಿ ಬೆಳಿಗ್ಗೆ ಶ್ರೀನಿವಾಸ ಹೇಳ್ತಾನೆ ಎಲ್ಲ ದೇವತೆಗಳನ್ನು ಕೂಡಿಸ್ಕೊಂಡು, ಆಕಾಶ ರಾಜಸ್ಯ ಸುತಾಸ್ತೆಯಾಸುರ ಇಚ್ಛಾಮಿ ಕರ್ತುಂ ಕಿಲ ಸತ್ಕರ ಗ್ರಹಂ ಅಂಗೀಕೃತಂ ಚೇತ್ ಭವದೀಯ ಮಂಡಲೈಹಿ ಅಂಗೀಕರೋ ಮೆದ್ಯತು ರಾಜಕನ್ಯಕಾಂ. ಆಕಾಶರಾಜನ ಮಗಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀನಿ, ನೀವೆಲ್ಲ ಅನುಮತಿ ಕೊಟ್ರೆ ಮಾಡ್ಕೊಳ್ತೇನೆ ಅಂತ ನಾನು. ಬ್ರಹ್ಮಾದಿಗಳು ಹೇಳ್ತಾರೆ ನಾವು ಅನುಮತಿ ಕೊಡ್ಲಿಕ್ಕೆ ಬಂದವರಲ್ಲ, ವಯಂತೂ ದಾಸಭಾವೇನ ತಿಷ್ಠಾಮ ಪುರುಷೋತ್ತಮ. ನಿಮ್ಮಿಬ್ಬರ ಮದುವೆಯಲ್ಲಿ ಏನಾದ್ರೂ ಒಂದು ದಾಸ್ಯ, ನಮಗೊಂದು ಏನಾದರೂ ಸಣ್ಣ ಕೆಲಸ ಕೊಡು, ದಾಸ್ಯ ವೃತ್ತಿ ಮಾಡಿ ನಾವು ಧನ್ಯರಾಗ್ಲಿಕ್ಕೆ ಬಂದಿದ್ದೇವೆ ಎಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಂಚುತ್ತಾನೆ, ನೀವು ಇಂತಿಂತ ಕಾರ್ಯ ಮಾಡ್ರಿ ಅಂತ. ಆಮೇಲೆ ಬ್ರಹ್ಮದೇವರು ಮುಖ್ಯ ವ್ಯವಸ್ಥಾಪಕರಾದರು, ವಶಿಷ್ಠ ಋಷಿಗಳನ್ನು ಪುರೋಹಿತರು ಅಂತ ಸ್ವೀಕಾರ ಮಾಡಿದ, ಯಜುರ್ವೇದ ಮಂತ್ರಗಳಿಂದ ತನಗೆ ವಿವಾಹ ನಡೀಬೇಕು ಅಂತಲೂ ಹೇಳಿದ, ಎಲ್ಲ ಸಿದ್ಧತೆ ನಡೀತು. ವಿವಾಹ ಅಂತಂದ ಮೇಲೆ ಅದಕ್ಕೆ ನಾಂದಿ ಸ್ಥಾಪನೆ ಪುಣ್ಯಾಹವಾಚನೆ ಎಲ್ಲ ಆಗಬೇಕು. ಶ್ರೀನಿವಾಸ ಅಭ್ಯಂಜನ ಕೇಳು ಅಂತಂದು ಕೂಡಲೇ ಸ್ವಲ್ಪ ಶ್ರೀನಿವಾಸನ ಮುಖ ಸಣ್ಣದಾಯಿತು, ದುಃಖ ಆಯಿತು. ಯಾಕೆ ಅಂತ ಕೇಳಿದಾಗ, ಇಷ್ಟು 14 ಲೋಕದ ಎಲ್ಲ ಸಾತ್ವಿಕರು ಬಂದು ಇಲ್ಲಿ ಸೇರಿದ್ದೀರಿ ನನ್ನ ಮದುವೆಗೆ, ಕೊಲ್ಲಾಪುರಕ್ಕೆ ಹೋದ ಲಕ್ಷ್ಮೀ ದೇವಿ ಮಾತ್ರ ಬಂದಿಲ್ಲ ಅಂತ. ಅದಕ್ಕೇನಂತೆ ಕರೆದರಾಯಿತು ಅಂತಾನೆ ಶಿವ. ಅಷ್ಟು ಸುಲಭದಲ್ಲಿ ಬರೋದಿಲ್ಲ, ಪ್ರಣಯ ಕಲಹ ಮಾಡಿ ಹೋಗಿದ್ದಾಳೆ ಅವಳು, ಏನಾದರೂ ಉಪಾಯ ಮಾಡಿ ಕರೆಸಬೇಕು. ಸೂರ್ಯನನ್ನು ಕೊಟ್ಟು ಕಳಿಸ್ತಾನೆ, ಸೂರ್ಯನಿಗೂ ಲಕ್ಷ್ಮಿಗೂ ಒಳ್ಳೆ ಮೈತ್ರಿಯನ್ನು. ಯಾಕೆ ಲಕ್ಷ್ಮಿಯ ವಾಸ ಸ್ಥಳ ಕಮಲ, ಲಕ್ಷ್ಮಿ ವಾಸ ಮಾಡೋದು ಕಮಲದಲ್ಲಿ, ಕಮಲವನ್ನು ಅರಳಿಸುವವನು ಸೂರ್ಯ, ಅದರಿಂದ ಸೂರ್ಯನಿಗೂ ಲಕ್ಷ್ಮಿಗೂ ಬಹಳಷ್ಟು ಬಾಂಧವ್ಯ. ಸೂರ್ಯನನ್ನು ಕೊಟ್ಟು ಕಳಿಸ್ತಾನೆ, ನೀನು ಕೊಲ್ಲಾಪುರಕ್ಕೆ ಹೋಗಿ ಲಕ್ಷ್ಮಿಯನ್ನು ಕರ್ಕೊಂಡು ಬಾ. ಸೂರ್ಯದೇವರು ಹೋಗಿ ಅಲ್ಲಿ ವಿಡಂಬನೆ ಮಾಡಿ ಶ್ರೀನಿವಾಸನಿಗೆ ಅನಾರೋಗ್ಯ, ಹಾಸಿಗೆ ಹಿಡಿದಿದ್ದಾನೆ ಅಂತ ನಾಟಕ ಮಾಡಿ ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಬಾ. ಲಕ್ಷ್ಮೀ ದೇವಿ ಬರುವಾಗ ಶ್ರೀನಿವಾಸ ಬ್ರಹ್ಮ ರುದ್ರ ಅವರ ಹೆಗಲಿಗೆ ಕೈ ಹಾಕಿ ಬಹಳ ಕಷ್ಟಪಟ್ಟವನಂತೆ ನಡ್ಕೊಂಡು ಬಂದ. ಲಕ್ಷ್ಮಿ ಹತ್ರ ಬಂದು ಕೂಡಲೇ ಅವರಿಬ್ಬರನ್ನು ಕಳಿಸಿ ದೃಢವಾಗಿ ನಿಂತು ಬಿಟ್ಟು, ಏನಿದು ನಾಟಕ ಅಂದಾಗ ಶ್ರೀನಿವಾಸ ಹೇಳಿದ್ನಂತ, ನೀನೇ ಹಿಂದೆ ಸೀತಾದೇವಿಯಾಗಿದ್ದಾಗ, ನಾನು ರಾಮನಾಗಿದ್ದಾಗ ವೇದವತಿಯನ್ನು ಮದುವೆ ಮಾಡಿಕೊಳ್ಳುವಂತ ನೀನೇ ಪ್ರಾರ್ಥನೆ ಮಾಡಿ. ಈಗ ಆ ವೇದವತಿ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ, ಅವಳನ್ನು ವಿವಾಹ ಮಾಡಿಕೊಳ್ತಾ ಇದ್ದೀನಿ, ಅದಕ್ಕೆ ನಿನ್ನನ್ನು ಕರೆಸಿದೆ ಅಷ್ಟೇ ಅಂತಂದ. ಸೀತಾ ಲಕ್ಷ್ಮೀ ದೇವಿ ಹೇಳ್ತಾಳೆ, ಯಾವಾಗ ಕೇಳಿದ್ದು ನಾನು 24ನೇ ತ್ರೇತಾಯುಗ, 24ನೇ ತ್ರೇತಾಯುಗದಲ್ಲಿ ಸೀತೆ ಇದ್ಲು ಆ ಕೇಳ್ಕೊಂಡಿದ್ದು, 28ನೇ ಕಲಿಯುಗದಲ್ಲಿ ಅದನ್ನು ನಡೆಸ್ತಾ ಇದ್ದೆ. ಅಷ್ಟು ಕಾಲ ನೆನಪಿಟ್ಟುಕೊಂಡು ಮತ್ತು ನನ್ನನ್ನು ಕರೆಸಿ ಮಾಡಬೇಕು, ವಿವಾಹ ಮಾಡಿಕೊಳ್ಬೇಕು ಅಂತ ನನ್ನ ಮೇಲೆ ಇಷ್ಟು ವಾತ್ಸಲ್ಯ ಇದೆಯಲ್ಲ ಅಂತ ಸಂತೋಷಪಟ್ಲು. ಆಮೇಲೆ ಬ್ರಹ್ಮದೇವರು ಹೇಳಿದರು, ಲಕ್ಷ್ಮಿ ಬಂದಾಯ್ತಲ್ಲ, ಪರಿಪೂರ್ಣ ಆಯಿತು ಸಭೆ. ಶ್ರೀನಿವಾಸ ಹೇಳಿದ ಹಾಗೆ ಒಂದು ಮರ ಬೇಕಾದಷ್ಟು, ಮರದ ತುಂಬ ಎಲೆ ಇದೆ, ಹೂವಿಲ್ಲ ಹಣ್ಣಿಲ್ಲ ಆ ಮರಕ್ಕೆ ಶೋಭೆ, ಆಕಾಶದಲ್ಲಿ ಬೇಕಾದಷ್ಟು ನಕ್ಷತ್ರಗಳಿದೆ, ಚಂದ್ರ ಇಲ್ಲ ಅಂದ್ರೆ ಶೋಭೆ ಇಲ್ಲ, ಹಾಗೆ ಲಕ್ಷ್ಮಿ ಇಲ್ಲದೆ ಈ ಸಭೆಗೆ ಶೋಭೆ ಇಲ್ಲ ಅಂತಂದಿದ್ದು. ಕೊಲ್ಲಾಪುರದಿಂದ ಲಕ್ಷ್ಮಿ ಬಂದ ಮೇಲೆ ಬ್ರಹ್ಮದೇವರು ಹೇಳಿದರು, ಈಗ ಪರಿಪೂರ್ಣ ಆಯ್ತಲ್ಲ, ಚಂದ್ರೋದಯ ಆದಾಗ ಆಯ್ತು, ಇನ್ನಾದರೂ ಅಭ್ಯಂಗಕ್ಕೆ ಸಿದ್ಧನಾಗು ಅಂದ್ರೆ ಮತ್ತೆ ಪುನಃ ಹಿಂದೇಟ್ ಹಾಕಿದ್ನು. ಹೌದು, ಅಭ್ಯಂಜನ ಮಾಡಬೇಕಾದ್ರೆ ಈ ಶುಭ ಕಾರ್ಯಗಳಲ್ಲೆಲ್ಲ ಹಾಗೇ ನೀರು ಹಾಕೊಳ್ಬಾರ್ದಂತೆ ತಲೆ ಮೇಲೆ, ಪ್ರತಿಯೊಂದು ಹಬ್ಬ ಶುಭ ಕಾರ್ಯ ಏನಾದರೂ ಇದ್ದಾಗ ಎಣ್ಣೆ ಹಚ್ಚಿಕೊಂಡೇ ಸ್ನಾನ ಮಾಡಬೇಕು. ತೈಲೇ ಲಕ್ಷ್ಮಿ, ಜಲೇ ಗಂಗಾ, ಲಕ್ಷ್ಮೀ ಸನ್ನಿಧಾನ ಇರ್ತದೆ, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅದಕ್ಕೇನಂತೆ ಹಚ್ಚಿಕೋ ಅಂತಂದಾಗ ಶ್ರೀನಿವಾಸ ಹೇಳ್ತಾನೆ, ಅದಕ್ಕೆಲ್ಲ ಶಾಸ್ತ್ರ ಇದೆ, ಯಾವಾಗಲೂ ತಾವು ತಾವೇ ಗಂಡಸರು ಎಣ್ಣೆ ಹಚ್ಚಿಕೋಬಾರ್ದು, ಗೃಹಸ್ಥರಾದವರು ತಾವೇ ಎಣ್ಣೆ ಹಚ್ಚಿಕೊಳ್ಬಾರ್ದು, ಯಾರು ಏನ್ ಮಾಡಬೇಕು ಅವರೇ ಮಾಡಬೇಕು. ಅಕ್ಷತಾ ವಿಪ್ರಹಸ್ತೇನ ಮಾತೃಹಸ್ತೇನ ಭೋಜನಂ ದಾನಂ ದದ್ಯಾತ್ ಸ್ವಹಸ್ತೇನ ನಾರೀಹಸ್ತೇನ ಮರ್ದನಂ ಅಂತ ಶಾಸ್ತ್ರ. ಅಕ್ಷತಾ ವಿಪ್ರಹಸ್ತೇನ, ಮಂತ್ರಾಕ್ಷತೆ ತಗೊಳ್ಬೇಕಾದ್ರೆ ಮಂತ್ರ ಕಲಿತವ್ರ ಕೈಯಿಂದ ಮಂತ್ರಾಕ್ಷತೆ ತಗೋಬೇಕು, ಮಂತ್ರನೇ ಗೊತ್ತಿಲ್ಲದವ್ರ ಕೈಯಿಂದ ಮಂತ್ರಾಕ್ಷತೆ ತಗೊಂಡ್ರೆ ಅದು ಮಂತ್ರಾಕ್ಷತೆ ಆಗೋದಲ್ಲ, ಬಣ್ಣದ ಅಕ್ಷತೆ ಆಗ. ಅದರಿಂದ ಅಕ್ಷತ ವಿಪ್ರಹಸ್ತೇನ, ನಿಜವಾಗಿಯೂ ಮಂತ್ರಾಕ್ಷತೆ ತಗೊಳ್ಬೇಕಾದ್ರೆ ಬ್ರಾಹ್ಮಣರ ಕೈಯಿಂದ ತಗೊಳ್ಬೇಕು. ಅವರು ಆ ಮಂತ್ರಾಕ್ಷತೆಯನ್ನು ಅಭಿಮಂತ್ರಿಸಿ, ವೇದ ಮಂತ್ರಗಳಿಂದ ಅಭಿಮಂತ್ರಿಸಿ ಇಟ್ಟಿರ್ಬೇಕು. ಮನೆಯಲ್ಲಿ ಇಟ್ಟುಕೊಳ್ಳುವ ಮಂತ್ರಾಕ್ಷತೆ ಆದರೂ ಕೂಡ ಅದನ್ನ ವೇದ ಮಂತ್ರಗಳಿಂದ ಅಭಿಮಂತ್ರಿಸಿ ಇಟ್ಟುಕೊಳ್ಬೇಕು. ಅರಿಶಿನ ಕುಂಕುಮವನ್ನು ಮನೆಯಲ್ಲಿ ಇಟ್ಟುಕೊಳ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ ಅಭಿಮಂತ್ರಿಸಿ ಇಟ್ಟುಕೊಳ್ಬೇಕು. ಸುಮ್ಮನೆ ಅಂಗಡಿಯಿಂದ ತಂದು ಹಾಗೆ ಇಟ್ಟುಕೊಳ್ಳೋದು ಅಷ್ಟು ಪ್ರಶಸ್ತ ಅಲ್ಲ. ಯಾರಾದರೂ ಗೊತ್ತಿದ್ದವರಿಂದ ಹಿರಣ್ಯವರ್ಣಾಂ ಹರಿಣೀಂ ಶ್ರೀಸು ಸಣ್ಣದು ಶ್ರೀ ಸೂಕ್ತದಿಂದ ಅದನ್ನು ಅಭಿಮಂತ್ರಿಸಬೇಕು. ಅರಿಶಿನ ಕುಂಕುಮವನ್ನ ಶ್ರೀ ಸೂಕ್ತದಿಂದ ಅಭಿಮಂತ್ರಿಸಿ ಆಮೇಲೆ ಅದನ್ನ ಲಕ್ಷ್ಮಿಗೇರಿಸೋದು, ಪೂಜೆ ಮಾಡೋದು. ಆ ಲಕ್ಷ್ಮಿಗೇರಿಸಿದ ಕುಂಕುಮವನ್ನ ಅರಿಶಿನ ಕುಂಕುಮವನ್ನು ಪ್ರತ್ಯೇಕ ಸಂಗ್ರಹ ಮಾಡಿ ಅದನ್ನು ಹತ್ತಿಕೊಳ್ಳೋದು. ಅದು ಬೆಳೀತಾ ಹೋದಂತಂದ್ರೆ ಅದು ಸ್ವಲ್ಪ ಉಳಿದಿದೆ ಅಂತಾದಾಗ ಮತ್ತೆ ಮತ್ತೆ ತಂದ್ರೆ ಮೊದಲು ಉಳಿದದ್ದನ್ನೇ ಸ್ವಲ್ಪ ಎತ್ತಿ ಅದನ್ನು ಹಾಕಿ ಮತ್ತೆ ಅದನ್ನು ಮೇಲೆ ಹಾಕಿಬಿಡಬೇಕು. ಪ್ರತಿ ಸಲ ಶ್ರೀ ಸೂಕ್ತದಿಂದ ಅಭಿಮಂತ್ರಿಸುವ ಅಗತ್ಯವಿಲ್ಲ. ಒಂದು ಸಲ ಅಭಿಮಂತ್ರಿಸಿಟ್ಟುಕೊಂಡದ್ದು ಅದು ಖರ್ಚಾಗದಂತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಳಿದಾಗಲೇ ಅದಕ್ಕೆ ಬೇರೆ ಬೆರೆಸ್ತಾ ಇರಬೇಕು. ಸ್ವಲ್ಪ ತೆಗೆದು ಬೆರೆಸಿ ಮತ್ತೆ ಹಾಕಿಬಿಡಬೇಕು. ಇದು ಕ್ರಮ. ಹಾಗೆ ಮಂತ್ರಾಕ್ಷತೆ ಈ ರೀತಿ ಮಂತ್ರ ಹೇಳಿ ಅಭಿಮಂತ್ರಿಸಿದಾಗ ಮಂತ್ರಾಕ್ಷತೆ. ಅಕ್ಷತ ವಿಕ್ರ ಹಸ್ತೇನ ಮಾತೃಹಸ್ತೇನ ಭೋಜನಂ, ತಾಯಿ ಕೈಯಿಂದ ಊಟ ಮಾಡಬೇಕಂತ. ದಾನಂದ ದ್ಯಾತ ಸ್ವಹಸ್ತೇನ, ತನ್ನ ಕೈಯಿಂದ ಮಾಡಬೇಕಾದದ್ದು ದಾನ. ನಾರಿ ಹಸ್ತೇನ ಮರ್ದನಂ, ಹೆಂಡತಿ ಕೈಯಿಂದ ಎಣ್ಣೆ ಹಚ್ಚಿಸ್ಕೊಳ್ಬೇಕಂತ. ಇವೆಲ್ಲ ಆಯುಷ್ಯ ಅಭಿವರ್ಧಕ ಅಂತ ಇರೋದು. ಹೆಂಡತಿಗೆ ಆ ಸ್ಥಾನಮಾನ ಕೊಟ್ಟಿದ್ದಾರೆ, ಅವಳು ಎಣ್ಣೆ ಹಚ್ಚಿದ್ರೆ ಅದರಿಂದ ಈತನಿಗೆ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಹೀಗೆಲ್ಲ ಆ ನಾರಿ ಹಸ್ತೇನ ಮರ್ದನಂ ಈ ಪ್ರಕಾರ ಇರೋದು ಅಂತ ಶ್ರೀನಿವಾಸ ಹೇಳುವಾಗ ಅರ್ಥ ಆಯಿತು ಲಕ್ಷ್ಮೀದೇವಿಗೆ. ನಾನಿದ್ದೀನಲ್ಲ ಹಸ್ತೇನೆ ಅಂತ ಲಕ್ಷ್ಮೀದೇವಿ ಮುಂದೆ ಬಂದು ಎಣ್ಣೆಯನ್ನ ಲೇಪನ ಮಾಡಿದ್ದಾಳೆ. ಆಮೇಲೆ ಮಂಗಳಮಯವಾದ ಸ್ನಾನ ಆಯಿತು. ನಂತರ ಸ್ನಾನ ಆದ ಮೇಲೆ ಪುಣ್ಯವಾಚನಗಳೆಲ್ಲ ಆಗಿ ಕುಲದೇವತಾ ಪೂಜೆ ಪ್ರತಿಷ್ಠೆ ಆಗಬೇಕು. ಯಾರು ಕುಲದೇವತೆ ಅಂತ ಕೇಳಿದಾಗ ಶ್ರೀನಿವಾಸ ವಿಚಾರ ಮಾಡಿ ಹೇಳ್ತಾನೆ, ಎಲ್ರಿಗೂ ಅವನು ಕುಲದೇವತೆ, ಶ್ರೀನಿವಾಸನಿಗೆ ಯಾರು? ಶಮಿ ವೃಕ್ಷ ನನ್ನ ಕುಲದೇವತೆ ಅಂತಂದಾಗ ಶಮಿ ವೃಕ್ಷವನ್ನು ತಂದು ಅದನ್ನು ಪೂಜೆ ಮಾಡಿ ವರಾಹ ದೇವರ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿದರು. ಇಷ್ಟು ಮಾಡಿದ ಮೇಲೆ ಅಲ್ಲಿಂದ ಇನ್ನು ಮದುವೆ ಹೊರಡೋಣ ಅಂದ ಶ್ರೀನಿವಾಸ. ಬ್ರಹ್ಮದೇವರು ಹೇಳ್ತಾರೆ, ನೋಪವಾಸೇನ ಗಂತವ್ಯಂ, ಇಷ್ಟೆಲ್ಲ ಮಾಡಿ ಉಪವಾಸ ಹೋಗಬಾರದು. ಪುಣ್ಯವಾಚನ ಕುಲದೇವತಾ ಪ್ರತಿಷ್ಠೆ ಎಲ್ಲ ಆದ್ಮೇಲೆ ಬ್ರಾಹ್ಮಣರು ಋಷಿಗಳು ಹತ್ತಿದ್ದಾರೆ, ಭೋಜನ ಆಗಬೇಕು. ಇವನ ಹತ್ರ ದುಡ್ಡಿಲ್ಲ, ಭೋಜನ ಆಗಬೇಕು ಅಂತ ಬ್ರಹ್ಮದೇವರು ಎಲ್ಲರೂ ಎದುರುಗಡೆ ಹೇಳಿಬಿಟ್ರು. ಐಡಿಯಾ ಇಲ್ಲದಿದ್ದವರಿಗೆಲ್ಲ ಭೋಜನ ಮಾಡಬೇಕು ಅಂತ ಹೆಚ್ಚು ಆಗುತ್ತರು. ಭೋಜನ ಮಾಡಬೇಕು ಅಂತ ಅಂದುಕೊಳ್ಳಿ, ಏನ್ ಮಾಡ್ಬೇಕು? ಬ್ರಹ್ಮದೇವರನ್ನ ಆ ಕಡೆ ಕರ್ಕೊಂಡು ಹೋಗಿ ಕೇಳ್ತಾನೆ, ಎಲ್ಲರ ಎದುರುಗಡೆ ಹೇಳಿಬಿಟ್ಟು ಈ ಎಲ್ಲಿಂದ ತರಲಿ ಹಣ, ಸಾಲನಾದ್ರೂ ಮಾಡು ಅಂದಾಗ ಅಲ್ಲಿ ಆ ಶ್ರೀನಿವಾಸ ಕುಬೇರನ ಹತ್ರ ಸಾಲ ಇಸ್ಕೊಂಡಂತ 14 ಲಕ್ಷ ರಾಮಟಂಕೆ ವರಹಗಳನ್ನ ಸಾಲವಾಗಿ ಪಡೆದು ಅದರಿಂದ ಎಲ್ಲಾ ಪದಾರ್ಥಗಳನ್ನು ತರಿಸಿ ಅದರಿಂದ ಅಡಿಗೆ ಎಲ್ಲ ಮಾಡಿಸ್ತಾನೆ. ಅನ್ನಂ ಸ್ವಾಮಿ ಸರ್ವ ಮಧ್ಯೆ, ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡಿದರು. ಬೇರೆ ಬೇರೆ ತೀರ್ಥಗಳಲ್ಲಿ ಬೇರೆ ಬೇರೆ ಪದಾರ್ಥ ಮಾಡಿದ್ರಂತೆ. ಹೇಗೆ ಮಾಡಿದ್ರು? ಸ್ವಾಮಿ ಪುಷ್ಕರಣಿಯಲ್ಲಿ ಅಲ್ಲೇ ಹೇಳ್ತಾರೆ ಪುರಾಣದಲ್ಲಿ ವೇದವ್ಯಾಸ ದೇವರು, ಅಚಿಂತ್ಯಂ ದೇವತಾ ಕಾರ್ಯಂ. ಸ್ವಾಮಿ ಪುಷ್ಕರಣಿಯಲ್ಲಿ ಅಗ್ನಿ ಅನ್ನ ಮಾಡಿದ ಅಂದ್ರೆ ಹೇಗೆ ಮಾಡಿದ ಅದರಲ್ಲಿ ಅಷ್ಟು ವಿಶಾಲವಾದ ಆ ಸರೋವರದಲ್ಲಿ? ಅದೆಲ್ಲ ಭಗವಂತನ ಸಂಕಲ್ಪಕ್ಕೆ ಬಂದರೆ ಆಗ್ತದೆ. ಮತ್ತು ಸಪ್ತಮಿ ದಿವಸ 14 ಲಕ್ಷ ರಾಮಟಂಕೆಯವರ ತಂದು ಸಾಲ ಮಾಡಿ ಎಲ್ರಿಗೂ ಭೋಜನಗಳನ್ನು ಮಾಡಿಸಿದ್ದಾನೆ. ಎಲ್ಲರೂ ಮಲ್ಕೊಂಡ್ರು. ಅನಂತರ ಅಷ್ಟಮಿ ದಿವಸ ಪ್ರಾಪ್ತವಾಯಿತು. ಅಷ್ಟಮಿ ದಿನ ಬೆಳಿಗ್ಗೆ ಬೇಗ ಎದ್ದು ಹೊರಟು ಬಿಡೋಣ ಅಂತ ಶ್ರೀನಿವಾಸ. ಯಾಕೆಂದ್ರೆ 14 ಲಕ್ಷ ಹಿಂದಿನ ದಿವಸ ಖರ್ಚಾಗಿ ಹೋಗ್ಬಿಟ್ಟು. ಆದರೂ ಅದಕ್ಕೆ ಬೇಗ ಎಬ್ಬಿಸಿ ಬ್ರಹ್ಮದೇವರು ಎಬ್ಬಿಸಿ ಹೊರಡೋಣ ಅಂತಂದಂತೆ. ಬ್ರಹ್ಮದೇವರು ಹೇಳಿದ್ರು, ಇಷ್ಟು ಬೇಗ ಯಾತಕ್ಕೆ? ದಶಮಿ ಮದುವೆ, ಅಷ್ಟಮಿ ಅವಸರ ಮಾಡಿಸ್ತಾ ಇದ್ದಾನೆ ಪರಮಾತ್ಮ, ಹೋಗೋಣ ಅಂತ ಬ್ರಹ್ಮದೇವರು ಹೇಳಿದ್ರು. ಎಲ್ಲ ಋಷಿಗಳಿಗೆ ಸ್ನಾನ ಆನ್ಮೀಕ ಎಲ್ಲ ಆಗಬೇಕು. ಶ್ರೀನಿವಾಸ ಒಪ್ಪಲಿಲ್ಲ, ಸ್ನಾನ ಆನ್ಮೀಕ ಯಾವುದು ಈ ವೆಂಕಟಾಚಲದಲ್ಲಿ ಬೇಡ, ಎಲ್ಲ ದಾರಿ ಇಲ್ಲಿಂದ ಹೊರಟು ಬಿಡೋಣ, ಮೊದಲು ದಾರಿಯಲ್ಲಿ ಬೇಕಾದಷ್ಟು ತೀರ್ಥಗಳು ಸಿಗ್ತದೆ ಅಲ್ಲಿ ಮಾಡ್ಕೊಳ್ಳಿ ಅಂತಂದು. ಯಾಕೆಂದ್ರೆ ಇಲ್ಲೇ ಸ್ವಲ್ಪ ತಡ ಆಯ್ತು ಅಂತಂದ್ರೆ ಮತ್ತೆ ಬೆಳಿಗ್ಗೆ ಅಲ್ಪೋಪಹಾರ ಅಂತ ಉಪಹಾರ ಅದು ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಊಟ ಇನ್ನೊಂದು ಖರ್ಚು ಬೀಳ್ತದೆ ಅಂತ ಕಳಿಸಿಬಿಟ್ಟು ಎಲ್ಲರೂ ಕೂಡ ಹೊರಟರು. ಅಷ್ಟಮಿ ದಿವಸ ಬೆಳಿಗ್ಗೆ ಸ್ನಾನ ಇಲ್ಲದೆ ಹೊರಟು ದಾರಿಯಲ್ಲೇ ಸ್ನಾನ ಅನೇಕ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಆಗುವಾಗ ಸರಿಯಾಗಿ ಶುಕಾಚಾರ್ಯರ ಆಶ್ರಮಕ್ಕೆ ಬಂದರು. ಅಷ್ಟಮಿ ದಿವಸ ಶುಕಾಚಾರ್ಯರ ಆಶ್ರಮಕ್ಕೆ ಬಂದಾಗ ಶುಕಮುನಿಗಳು ಕಾಯ್ತಾ ಇದ್ದಾರೆ ಆಶ್ರಮದ ಬಾಗಿಲಲ್ಲಿ. ದೊಡ್ಡ ಮೆರವಣಿಗೆ ಬರ್ತಾ ಇದೆ, ವೇದಘೋಷ ಅದೆಲ್ಲ ನಡ್ಕೊಂಡು ಶ್ರೀನಿವಾಸ ಗರುಡಾರೂಢನಾಗಿ ಅಲ್ಲಿ ಬಂದಾಗ ಶುಕಮುನಿಗಳು ನಮಸ್ಕಾರ ಮಾಡಿ ಕೈ ಜೋಡಿಸಿ ಹೇಳ್ತಾರೆ, ಇವತ್ತಿನ್ನೂ ಅಷ್ಟಮಿ, ಅಷ್ಟಮಿ ದಿವಸನೇ ಆ ಕನ್ಯಾಪಿತನ ಮನೆಗೆ ಹೋಗಿ ಯಾಕೆ ಕೂಡಿಸಿದ್ದಿ ಶ್ರೀನಿವಾಸ? ಇವತ್ತು ಊಟ ನನ್ನ ಮನೆಯಲ್ಲಿ ಆಗಲಿ ಅಂತ ಅಂದ್ರು. ಬಿಸಿ ಬಿದ್ದ ಶ್ರೀನಿವಾಸ, ನಾನೇ ಊಟ ಹಾಕ್ಲಿಕ್ಕೆ ಯೋಚನೆ ಮಾಡಿದೆ, ಈ ಬಡ ಬ್ರಾಹ್ಮಣ ಶುಕ ನಮಗೆಲ್ಲ ಊಟ ಆಗ್ಲಿ ಅಂತಿದ್ದಾನಲ್ಲ, ಏನ್ ಸಾಹಸ ಇತ್ತಂದು ಅಂತ ಅಂದ್ಕೊಂಡು. ಆಮೇಲೆ ಹೇಳ್ತಾನೆ, ಶುಕ ಊಟ ಆಗ್ಲಿ ಅಂತಂದೇ ಎಲ್ಲ ಇಷ್ಟೇ ಸಾ, ಹಾಕ್ಲಿಕ್ಕೆ ಹೋಗ್ಬೇಡ ನೀನು. ಭವಾನ್ ಕೃಶಃ ವಿರಾಗೀಚ, ವಿರಕ್ತನಾಗಿದ್ದಿ, ಒಬ್ಬಂಟಿಗನಾಗಿದ್ದಿ, ಈಗಲೇ ಕೃಶನಾಗಿದ್ದಿ, ನನಗೆ ಊಟ ಹಾಕುವ ಕೆಲಸ ಮಾಡಿದ್ರೆ ಇನ್ನೂ ಕೃಶನಾಗಿ ಬಿಡ್ತೀನಿ ಅಂತ. ನನಗೆ ಊಟ ಹಾಕೋದು ಸಾಧಾರಣ ಯೋಗ್ಯತೆ ಅಲ್ಲ. ಎಷ್ಟು ಜನ ಇದ್ದೇವೆ ಗೊತ್ತಾ ನಾವು ಇಲ್ಲಿಂದ? ಹದಿನಾಲ್ಕು ಲೋಕದವರು ನನ್ನ ಮದುವೆಗೆ ಅಂತ ಬಂದಿದ್ದಾರೆ, ನೀನು ಊಟ ಕರಿತಿದ್ಯಲ್ಲ ಅಂತಂದ ಪರಮ. ಶುಕಾಚಾರಂದ್ರು, ಸ್ವಾಮಿ ನೀನ್ ಯಾಕೋ ತಪ್ಪು ತಿಳ್ಕೊಂಡ ಹಾಗಿದೆ, ನಾನು ಊಟಕ್ಕೆ ಹೇಳಿದ್ದು ಇವರಿಗೆಲ್ಲ ಅಲ್ಲ, ನಿನಗ್ ಮಾತ್ರ ಕರೆದಿದ್ದೆ. ನೀನ್ ನೋಡಿದ್ರೆ ಇವ್ರನ್ನೆಲ್ಲ ಕರ್ಕೊಂಡು ಬರೋ ವಿಚಾರ ಮಾಡ್ತಾ ಇದ್ದಿ, ನಿನಗ್ ಮಾತ್ರ ಹೇಳಿದ್ದು ನಾನು ಅಂತಾರೆ. ಶ್ರೀನಿವಾಸ ಅಂದ, ನಾನು ಮದುಮಗ, ನನ್ನ ಮದುವೆಗೆ ಅಂತ ಬಂದವ್ರನ್ನೆಲ್ಲ ಬಿಟ್ಟು ನಾನೊಬ್ಬ ಊಟಕ್ಕೆ ಬಂದ್ರೆ ಅದೇನ್ ಚೆನ್ನಾಗಿರುತ್ತೆ. ಶುಕಾಚಾರ್ಯ ಹೇಳ್ತಾರೆ, ನನಗೆ ಶಾಸ್ತ್ರದ ತತ್ವ ಗೊತ್ತು, ತ್ವಯಿ ಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ನಿನಗೊಬ್ಬನಿಗೆ ಊಟಕ್ಕೆ ಹಾಕಿದ್ರೆ ಇವರಿಗೆಲ್ಲ ಹೊಟ್ಟೆ ತುಂಟು, ಎಲ್ರಿಗೂ ಊಟಕ್ಕೆ ಹಾಕಿದ ಹಾಗೆ ಈ ರೀತಿ ಶಾಸ್ತ್ರ ಹೇಳಿದ್ದಾರೆ. ಅದರಲ್ಲಿ ನಂಬಿಕೆ ಬೇಕು, ನಾನು ಅದನ್ನ ಸುಮ್ಮನೆ ಶ್ಲೋಕ ಓದಿದ್ದಲ್ಲ, ಆ ವಿಶ್ವಾಸದಿಂದ ನಾನು ನಿನಗೊಬ್ಬನಿಗೆ ಹಾಕ್ತಾ ಇದ್ದೆ ಹೇಳ್ತಾರೆ. ಇತರಿ ಎತ್ತರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿ ಸ್ವಯಂ, ಹರಿರ್ ಎತ್ತರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ವಟೌತು ಸಮದತ್ತಂ ಸ್ಯಾತ್ ಗೃಹಸ್ಥೆ ದ್ವಿಗುಣಂ ಭವೇತ್, ವಾನಪ್ರಸ್ಥೆ ಶತಗುಣಂ ಯತೌ ದತ್ತಂ ಅನಂತಕಂ ಅಂತ. ಇತಿಯಲ್ಲಿ ಗುಟುವಿಗೆಕ್ಕಿಂತ ಬ್ರಹ್ಮಚಾರಿಗಳು, ಬ್ರಹ್ಮಚಾರಿಗಿಂತ ವಾನಪ್ರಸ್ಥ, ಅವರಿಗಿಂತ ಯತಿಗಳಿಗೆ ಹಾಕಿದ್ರೆ ಅನಂತ. ಅಂಥದ್ದು ಒಬ್ಬ ಯತಿ ಊಟ ಮಾಡಿದಾಗ ಹರಿ ಊಟ ಮಾಡ್ತಾನೆ, ಹರಿ ಊಟ ಮಾಡಿದ್ರೆ ಏನ್ ಕೇಳ್ತೇವೆ. ಹರಿರ್ ಎತ್ತರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತಿರು. ಅದರಿಂದ ನೀನೊಬ್ಬ ಬಂದು ಊಟ ಮಾಡು ಸಾಕು. ಆಗ ಶ್ರೀನಿವಾಸ ಶುಕಾಚಾರ್ಯರದು ಪ್ರಯತ್ನ ಇದೆಯಲ್ಲ ತನ್ನ ಮದುವೆಯಲ್ಲಿ ಅಂತ ಹೇಳಿ ಶುಕಾಚಾರ್ಯ ಆಶ್ರಮಕ್ಕೆ ಹೋದ್ರು. ಏನಿದೆ ಸಣ್ಣ ಆಶ್ರಮ, ಸುಖಮನಗೊಳ್ಳದ ಬರ್ಣ ಕುಟೀರ, ಅಲ್ಲೇ ಶ್ರೀನಿವಾಸನನ್ನು ಕೂಡಿಸಿ ಅವರು ಮಾಡಿದ ಸಾಧಾರಣ ಅನ್ನವನ್ನ ಬಡಿಸಿ ಹೇಳ್ತಾರಂತೆ, ಚಿತ್ರಾನ್ನ ಭುಕ್ತೇ ದಿಶಂ. ಪ್ರತಿನಿತ್ಯ ಚಿತ್ರಾನ್ನ ಊಟ ಮಾಡುವವನು ನೀನು. ಚಿತ್ರಾನ್ನ ಅಂದ್ರೇನು? ಪರಮಾತ್ಮನ ಊಟ ಅಂತಂದ್ರೆ ಇಡೀ ಜಗತ್ತೇ ಅವನ ಊಟ. ಅದು ಚಿತ್ರಾನ್ನ, ಬಹುಚಿತ್ರ ಜಗತ್ ಬಹುಧಾಕರಣ ಅಂತವನಿಗೆ ನಾನೇನ್ ಹಾಕ್ತಿದ್ದೀನಿ, ಸ್ವೀಕಾರ ಮಾಡು ಅಂತ ಅರ್ಪಣೆ ಮಾಡಿದಾಗ ಶ್ರೀನಿವಾಸ ಬಹಳ ಸಂತೋಷದಿಂದ ಊಟ ಮಾಡ್ತಾ ಇದ್ದಾನೆ. ಹೊರಗಡೆ ಮೆರವಣಿಗೆ ನಿಂತು ಹೋಗಿದೆ, ಮುಂದೆ ಹೋಗ್ತಾ ಇಲ್ಲ. ಋಷಿಗಳು, ಬ್ರಾಹ್ಮಣರು, ಹೊಸ್ತವರೆಲ್ಲ ಕೇಳ್ಕೊಂಡ್ರಂತೆ, ಯಾಕೆ ಮೆರವಣಿಗೆ ತಡ ಆಗ್ತಾ ಇದೆ, ಬೇಗ ಬೇಗ ಹೋಗ್ಬೇಕು, ಊಟ ಆಗ್ಬೇಕು. ಯಾರು ಹೇಳಿದ್ರು, ಮದುಮಗ ಊಟ ಮಾಡ್ತಾ ಇದ್ದಾನೆ ಶುಕಾಚಾರ ಆಶ್ರಮದಲ್ಲಿ, ಅದಕ್ಕೆ ಮೆರವಣಿಗೆ ನಿಂತಿದೆ ಅಂತ. ಸಿಟ್ಟು ಬರ್ತಂತೆ ಅವನು ಊಟ ಮಾಡೋದ್ರಲ್ಲಿ, ನಮ್ಮನ್ನೆಲ್ಲ ಬಿಟ್ಟು ಆ ಮದುಮಗನಿಗೆ ಊಟ ಹಾಕಿದವರು ಯಾರು ಅಂತ ಸಿಟ್ಟಾಗುವಾಗ ಶ್ರೀನಿವಾಸ ಅಷ್ಟೊತ್ತಿಗೆ ಹೊರಗೆ ಬಂದು ತೇಗಿ ಬಿಟ್ಟನಂತೆ. ಎಲ್ರಿಗೂ ಹೊಟ್ಟೆ ತುಂಬೋಯ್ತು. ಇದು ಭಗವಂತನ ಅದ್ಭುತವಾದ, ಮಧ್ವಾಚಾರ್ಯರಿಗೂ ಆಸಕ್ತಿ ಇತ್ತು. ಯಾರದ್ದಾದ್ರೂ ಮನೆಗೆ ಮಧ್ವಾಚಾರ್ಯರನ್ನ ಭಿಕ್ಷೆಗೆ ಅಂತ ಕರೆದಿದ್ರೆ ಆಚಾರ್ಯರು ಬಂದ್ರು ಅಂತ ಒಂದಿಷ್ಟು ಜನ ಜಾಸ್ತಿ ಆಗ್ತಿದ್ರು. ಅವರು 50 ಜನರಿಗೆ ಮಾಡಿದ್ರೆ 500 ಜನ ಆಗಿಬಿಡ್ಬೇಕು, 200 ಜನ ಆಗಿರ್ಬೇಕು, ಯಜಮಾನ 50 ಜನರಿಗೆ ಅಡಿಗೆ ಮಾಡ್ಬೇಕು. ಇದನ್ನೆಲ್ಲ ಗಮನಿಸ್ತಿದ್ರಂತೆ ಮಧ್ವಾಚಾರ್ಯ. ಓ, ನಾನು ಬಂದಿದ್ದೇನೆ ಅಂತ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಇವನು 55 ಜನರಿಗೆ ಅಡಿಗೆ ಮಾಡಿದ್ದಾನೆ ಅಂತ ಈ ರೀತಿ ಯೋಚನೆ ಮಾಡಿ ಅವರು ಭಿಕ್ಷಾ ಮುಗಿಸೋ ಹೊತ್ತಿಗೆ 50 ಜನರ ಅಡಿಗೆ 500 ಜನರಿಗೆ ಆಗುವ. ಆಚಾರ್ಯರು ಊಟ ಮಾಡಿದ್ರೆ ಆ ಶಕ್ತಿ ಇರ್ತಿತ್ತು. ಅಥವಾ ಬಹಳ ದೊಡ್ಡ ಶ್ರೀಮಂತನ ಮನೆಗೆ ಹೋದಾಗ 200 ಜನರಿಗೆ ಅಡಿಗೆ ಮಾಡಿಸಿದಾಗ ಬರೀ 50 ಜನರು ಬಂದಿದ್ರೆ ಅದು ಇನ್ನೂ ಬೇಗ ಖರ್ಚಾಗಿ ಹೋದ್ರು. ಆ ರೀತಿ ಮಾಡ್ತಿದ್ರಂತೆ, ಯಾಕೆ ಇನ್ನೊಂದು ಬೇಕಾದಷ್ಟಿದೆ, ಇನ್ನಷ್ಟು ಮಾಡಿ ಆಗ್ತದೆ. ಅವನ ಹಣ ಸದ್ವಿನಿಯೋಗ ಆಗಲಿ ಅಂತ ಶ್ರೀಮಂತರ ಮನೆಗೆ ಹೋದಾಗ ಬೇಗ 200 ಜನರದ್ದು 55 ಜನರಿಗೆ ಖರ್ಚಾಗ್ತದೆ, 50 ಜನರಿಗೆ ಮಾಡಿದ್ದು 500 ಜನರಿಗೆ ಆಗಿರಬೇಕು ಬಡವರ ಮನೆಯಲ್ಲಿ. ಹೀಗೆ ಮಾಡ್ತಿದ್ರಂತೆ ಮಧ್ವಾಚಾರ್ಯ. ಶ್ರೀನಿವಾಸ ಶುಕಾಚಾರ್ಯರ ವ್ಯಕ್ತಿತ್ವ, ಅವರ ಯೋಗ್ಯತೆ, ಅವರ ಪರಿಸ್ಥಿತಿ ನೋಡಿಕೊಂಡು ತಾನು ಊಟ ಮಾಡಿ ತೇಗಿದಾಗ ಎಲ್ರಿಗೂ ಹೊಟ್ಟೆ ತುಂಬುವಂತೆ ಮಾಡಿದ. ಎಲ್ಲರೂ ಕೂಡ ಅಲ್ಲೇ ಅವತ್ತು ವಿಶ್ರಾಂತಿ ಪಡೆದ್ರಂತೆ. ನೋಮಿ ದಿವಸ ಹೊರಟು ಅಲ್ಲಿಂದ ನಾರಾಯಣಪುರಕ್ಕೆ ಬರುವಾಗ ಸಾಯಂಕಾಲ ಆಯಿತು. ಅಲ್ಲಿವರೆಗೆ ಮೆರವಣಿಗೆನೆ. ಆಮೇಲೆ ಶ್ರೀನಿವಾಸ ತೋಂಡಮಾನರಾಜನ ಹತ್ರ ಹೇಳಿ ಎಲ್ರಿಗೂ ಭೋಜನ ಮಾಡಿಸಿದ. ನಮ್ಗ್ಯಾರಿಗೂ ಊಟ ಆಗಿಲ್ಲ ಅಂತ ಹೇಳಿ ಮಾಡಿಸಿಬಿಟ್ಟನಂತೆ. ಪೂರ್ವದೇವ ಗುರುವರು ಆರಹ ಸಂಪ್ರಾಪ್ತೋ ದಶಮಿ ದಿನೇ, ದಶಮಿ ಶುಕ್ರವಾರ ಬಂತು. ಶ್ರೀನಿವಾಸ ಮೊದಲೇ ಹೇಳಿ ಎಲ್ರಿಗೂ ಮಧ್ಯಾಹ್ನ ಭೋಜನ ಮಾಡಿಸಿಬಿಟ್ಟ. ಸಾಯಂಕಾಲ ಮುಹೂರ್ತ ಇದೆ ಅಂತ ತಮ್ಮ ಕಡೆ 5, ಪದ್ಮಾವತಿ ಕಡೆ 5 ಜನ ಮಾತ್ರ ಲಘು ಉಪಹಾರ ಸ್ವೀಕಾರ ಮಾಡ್ತೇವೆ, ಉಳಿದವರಿಗೆಲ್ಲ ಊಟ ಆಗಲಿ ಅಂತ ಊಟ ಮಾಡಿಸಿದ. ಆ ಮುಹೂರ್ತ ಬಂದಾಗ ಧರಣಿ ದೇವಿ ಬಂದು, ಆಕಾಶರಾಜ ಬಂದು ಶ್ರೀನಿವಾಸನನ್ನ ವಿವಾಹಕ್ಕೋಸ್ಕರ ಆಹ್ವಾನ ಮಾಡಿ ಕರ್ಕೊಂಡು ಹೋದ್ರು. ರತ್ನ ಖಚಿತವಾದಂತಹ ಮಂಟಪದಲ್ಲಿ ಕೂಡಿಸಿದ್ದಾರೆ. ಎಲ್ಲ ತೀರ್ಥಗಳಿಂದ ನೀರು ತಂದು, ಎಲ್ಲಾ ತೀರ್ಥಗಳಿಂದ ನೀರು ತಂದು ಆಕಾಶರಾಜ ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರಂ ಸಮುಚ್ಚರನ್, ಸಹಸ್ರ ಶೀರ್ಷ ಮಂತ್ರ ಹೇಳ್ತಾ ಶ್ರೀನಿವಾಸನ ಪಾದ ಪ್ರಕ್ಷಾಲನೆ ಮಾಡಿದ. ಕನ್ಯಾದಾನದ ಮುಹೂರ್ತ ಬಂದಾಗ ಘಂಟಾನಾದ ಮಾಡಿದ್ರು. ಗೋತ್ರ ಪ್ರವರಗಳನ್ನೆಲ್ಲ ಉಚ್ಚಾರಣೆ ಮಾಡಿದ್ರು. ಪದ್ಮಾವತಿ ಗೋತ್ರ ಪ್ರವರಗಳು ಉಚ್ಚಾರಣೆ ಮಾಡಿದ್ರು. ಈ ಕಡೆ ಶ್ರೀನಿವಾಸನ ಗೋತ್ರ ಪ್ರವರಗಳನ್ನು ಪುರೋಹಿತರು ಉಚ್ಚಾರಣೆ ಮಾಡಿದ್ರು. ಯಾಕೆಂದ್ರೆ ಯಾವ ಮನೆಗೆ ಸೇರ್ತಾ ಇದ್ದೀನಿ ಅನ್ನೋ ಕಲ್ಪನೆ ಆವಾಗ್ಬೇಕು. ಇನ್ ತಿಳ್ಸಾ ಗೋತ್ರದು ಅತ್ರಿ ಗೋತ್ರ ಸಮದ್ಭೂತ, ಅತ್ರಿ ಗೋತ್ರದಲ್ಲಿ ಬಂದಿರತಕ್ಕಂಥ ಶ್ರೀನಿವಾಸ ಇವನು ಕೂಡ ದಿವ್ಯವಾದಂತಹ ವಶಿಷ್ಠ ಗೋತ್ರದಲ್ಲಿ ಬಂದವನು, ಇಬ್ರು ಉತ್ತಮವಾದಂತಹ ಗೋತ್ರದಲ್ಲಿ ಬಂದವರು ಅನ್ನೋ ಪರಿಚಯ ಪರಸ್ಪರ ಆಗಬೇಕು. ಆ ರೀತಿ ಗೋತ್ರ ಪ್ರವರಗಳ ಉಚ್ಚಾರಣೆ ಆದಮೇಲೆ ಆಕಾಶ ರಾಜ ಕನ್ಯಾದಾನ ಮಾಡಿಕೊಟ್ಟಿದ್ದಾನೆ. ಅನೇಕ ಆಭರಣ ಭೂಷಣಗಳು ಕಿರೀಟ ಎಲ್ಲವನ್ನೂ ಕೂಡ ಕೊಟ್ಟು ಕನ್ಯಾದಾನ ಮಾಡಿದ. ಆ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರು ಮುತ್ತೈದೆಯರು ಮುಟ್ಟಿ ಕೈಯಿಂದ ಮುಟ್ಟಿ ಆ ಮಂಗಳಸೂತ್ರವನ್ನ ಅಭಿಮಂತ್ರಿಸಿದ್ದಾರೆ. ಘಂಟಾನಾದ ಮಾಡಿದ್ರು. ಮಂಗಳಾಷ್ಟಕದೊಂದಿಗೆ ಆ ಕನ್ಯಾದಾನವೂ ನಡೀತು, ಮಂಗಳಸೂತ್ರ ಬಂಧನವೂ ಆಯಿತು. ಮಂಗಳಸೂತ್ರ ಬಂಧನ ಅದರ ಉದ್ದೇಶ ಏನು ಅಂತಂದ್ರೆ ವಿವಾಹದ ಪದ್ಧತಿಯಲ್ಲಿ ಅದರ ಮಂತ್ರವೇ ಹಾಗೆ ಮಾಂಗಲ್ಯ ತಂತುನಾನೇನ ಮಮ ಜೀವನ ಹೇತುನ ಅಂತಾರೆ. ಕನ್ಯಾದಾನ ಆಗ್ತದೆ, ಮಂಗಳಸೂತ್ರ ಕಟ್ಟೋದು ಯಾಕೆ ಅಂದ್ರೆ ಅದರಿಂದ ಪುರುಷನಿಗೆ ಆಯುಷ್ಯ ಅಭಿವೃದ್ಧಿ ಅಂತ, ಆಯುಷ್ಯ ಅಭಿವೃದ್ಧಿಗೋಸ್ಕರ ಮಾಡತಕ್ಕಂಥ ಒಂದು ಕರ್ಮ. ಶ್ರೀನಿವಾಸನಿಗೆ ಆಯುಷ್ಯ ಅಭಿವೃದ್ಧಿ ಅಂದ್ರೆ ಏನು? ಅದಕ್ಕೆ ಜಗಜ್ಜೀವನ ಹೇತುನ ಅಂತ. ಮಾಂಗಲ್ಯ ತಂತುನಾನೇನ ಜಗಜ್ಜೀವನ ಹೇತುನ, ನಾನು ಪದ್ಮಾವತಿಯ ಕಂಠದಲ್ಲಿ ಮಂಗಳಸೂತ್ರ ಕಟ್ತಿದ್ದೀನಿ, ಇದರಿಂದ ನನ್ನ ಜೀವನದಲ್ಲ ಇಡೀ ಜಗತ್ತಿಗೆ ಕಲ್ಯಾಣ ಆಗ್ತದೆ, ಜಗತ್ತಿಗೆ ಆಯುಷ್ಯ ಅಭಿವೃದ್ಧಿ ಆಗಬೇಕು, ಶ್ರೇಯಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಮಂಗಳಸೂತ್ರವನ್ನು ವಂದನ ಮಾಡಿದ್ದ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಮಾಂಗಲ್ಯ ಸೂತ್ರಂಕಿಲ ನಿತ್ಯಬದ್ಧಂ, ಮಾಂಗಲ್ಯ ಸೂತ್ರ ನಿತ್ಯ ಇದ್ದೇ ಇರ್ತದೆ, ಅದನ್ನು ಮತ್ತೆ ಮತ್ತೆ ಕಟ್ತಾನೆ. ಈ ರೀತಿ ವಿವಾಹ ಮಹೋತ್ಸವ ನಡೆದು ಆಮೇಲೆ ಮಾರನೇ ದಿವಸನೂ ಇನ್ನೊಂದು ದಶಮಿ ಲಾಜಹೋಮ ಇತ್ಯಾದಿಗಳಾಗಬೇಕಾದದ್ದನ್ನೆಲ್ಲ ಮಾಡಿ ಕನ್ಯೆಯನ್ನ ಒಪ್ಪಿಸಿ ಕಳಿಸ್ತಾರೆ. ಶ್ರೀನಿವಾಸನ ವಿವಾಹದ ಸಂದರ್ಭದಲ್ಲಿ ಪದ್ಮಾವತಿಗೆ ಆಕಾಶರಾಜ ಪದ್ಮಾವತಿಯನ್ನು ಕೊಟ್ಟು ಕಳಿಸುವಾಗ ಇಷ್ಟೇ ಹೇಳಿದ್ದು, ನೀನು ಯಾವ ಕಾಲಕ್ಕೂ ಕೂಡ ಪತಿಯನ್ನ ಮೀರಬೇಡ, ಪತಿಯನ್ನ ಮೀರಿ ವರ್ತಿಸಬೇಡ, ಯಾವುದೇ ದೃಷ್ಟಿಯಿಂದ ಪತಿಯನ್ನ ಮೀರತಕ್ಕದ್ದಲ್ಲ. ಈ ರೀತಿ ಹೇಳಿ ಶ್ರೀನಿವಾಸನಿಗೂ ಕೂಡ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಮನೆಯಲ್ಲಿ ಧರಣಿ ದೇವಿ ಹೇಳೋದು, 9 ತಿಂಗಳು ನವಮಾಸ ಧೃತಾಮಯ, 9 ತಿಂಗಳು ಗರ್ಭದಲ್ಲಿ ಧರಿಸಿ ಆಮೇಲೆ ಇವಳನ್ನು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ನಿನ್ನ ಧಾರ್ಮಿಕ ಕಾರ್ಯಕ್ಕೆ ನಿನ್ನ ಶ್ರೇಯಸ್ಸಿಗೆ ಇವಳೊಬ್ಬಳು ಸಹಭಾಗಿನಿ ಆಗುವಂತೆ ನಿನ್ನನ್ನು ಕೊಟ್ಟು ಕಳಿಸಿದ್ದೀನಿ, ಇವಳನ್ನು ಕೊಟ್ಟು ಕಳಿಸ್ತಾ ಇದ್ದೀನಿ, ಇವಳನ್ನು ಚೆನ್ನಾಗಿ ನೋಡ್ಕೋ. ಇದು ಧರಣಿ ದೇವಿ ಹೇಳಿದಂತಹ ಮಾತು. ಆ ಪತ್ನಿಗೆ ದಂಪತ್ಯೋ ಸಹಾಧಿಕಾರ ಅಂತಾರೆ. ಪತಿ ಏನಾದರೂ ಧರ್ಮ ಕರ್ಮಗಳನ್ನು ಮಾಡಬೇಕಾದ್ರೆ ಪತ್ನಿಯೇ ಕೈಗೆ ನೀರು ಹಾಕಬೇಕು. ಅದರಿಂದ ಸಹಾಧಿಕಾರ ಹೆಂಡತಿ ಬಂದು ಕೈಗೆ ನೀರು ಹಾಕಬೇಕು, ಮಂತ್ರಾಕ್ಷತೆ ಹಿಡ್ಕೊಂಡಿರ್ತಾನೆ. ಇಂಥ ಒಂದು ದೊಡ್ಡ ಯಜ್ಞ ಯಾಗ ಏನಾದರೂ ಶುಭ ಕರ್ಮಗಳನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡುವಾಗ ನೀರು ಹಾಕಬೇಕು. ಇಷ್ಟು ಪಾತ್ರ ಇದೆ ಪತ್ನಿ. ಕೇವಲ ಗೃಹಕೃತ್ಯ ಅಂತ ಅಷ್ಟೇ ಅಲ್ಲ, ಸಹಾಧಿಕಾರ ಇಂಥ ಪವಿತ್ರವಾದಂಥ ಆ ಪುಣ್ಯವನ್ನು ಪಡೀಬೇಕಾಗಿದ್ರೆ ಅವಳದ್ದು ಅಷ್ಟು ಪಾತ್ರ ಇದೆ. ಇಂಥ ರೀತಿಯೆಲ್ಲ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಧರಣಿ ದೇವಿಯು ಅದೇ ಮಾತು ಹೇಳ್ತಾಳೆ, ಹೂ ಬೆಳೆಸಿದಂತೆ ನಮ್ಮ ಮನೆಯಲ್ಲಿ ನಾವು ಬೆಳೆಸಿದ್ದೇವೆ, ಇವಳನ್ನ ನೀನು ಚೆನ್ನಾಗಿ ನೋಡಿಕೊಂಡು ಅವಳನ್ನು ಸುಖಪಡಿಸಿ ನೀನು ಕೂಡ ಸುಖವಾಗಿರು, ಪರಸ್ಪರ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರ್ರಿ ಅಂತ ಹೇಳಿ ಕಳಿಸಿದ್ದಾಳೆ. ಪದ್ಮಾವತಿಗೂ ಕೂಡ ಈ ರೀತಿ ಯಾವ ಕಾಲಕ್ಕೂ ಅವನನ್ನ ಮೀರ್ತಕ್ಕಂಥದ್ದಲ್ಲ ಅನ್ನುವ ಹಿತನುಡಿಯನ್ನು ಇವರಿಗೂ ಹೇಳಿ ಆ ಕನ್ಯೆಯನ್ನು ಒಪ್ಪಿಸುವ ಕಾರ್ಯಕ್ರಮ ಆಯಿತು. ಎಲ್ಲಾ ಕಡೆ ಮೆರವಣಿಗೆ ಮಾಡಿಸಿ ಆಕಾಶರಾಜ ಎಷ್ಟು ಬೇಕು ಏನೇನು ಬೇಕು ಅವರಿಗೆ ಸಕಲ ಪದಾರ್ಥಗಳನ್ನ ತುಂಬಿಸಿ ಕಳಿಸಿದ್ದಾನೆ. ಶ್ರೀನಿವಾಸ ವಿವಾಹ ಮಾಡಿಕೊಂಡಿದ್ದೇನೆ, ಇದೊಂದು ದೀಕ್ಷಾ, 6 ತಿಂಗಳು ಪರ್ವತಾರೋಹಣ ಮಾಡೋದಿಲ್ಲ ಅಂತ ಕೆಳಗಡೆ ಇದ್ದು ಅನಂತರದಲ್ಲಿ ಆ ಪರ್ವತಾರೋಹಣ ಮಾಡಿ ಉನ್ನತವಾದಂತಹ ಸ್ಥಳದಲ್ಲಿ ನಿಂತಿದ್ದಾನೆ. ಯಾಕೆಂದ್ರೆ ಯಾರ್ಯಾರು ಕೆಳಮಟ್ಟದಲ್ಲಿದ್ದಾರೆ ಅವರನ್ನೆಲ್ಲ ನೋಡಿ ಅವರ ಮೇಲೆ ದೃಷ್ಟಿ ಹಾಕಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ಅಷ್ಟು ಉನ್ನತವಾದ ಸ್ಥಾನದಲ್ಲಿ ಶ್ರೀನಿವಾಸ ನೆಲೆಸಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾನೆ. ಈ ರೀತಿ 12 ಅಧ್ಯಾಯಗಳಲ್ಲಿ ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹ ಮಾಡಿಕೊಂಡಂತಹ ಕ್ರಮ ಹೇಗಿತ್ತು, ಏನು ಪದ್ಧತಿ, ಅಲ್ಲಿ ಸಪ್ತಮಿ ದಿವಸ ಭೋಜನಕ್ಕೆ ಏರ್ಪಡಿಸಿದಾಗ ಹೇಗೆ ಹೇಗೆ ಬಡಿಸಿದ್ರು ಅದನ್ನೆಲ್ಲ ಹೇಳ್ತಾರೆ. ಲವಣಂತು ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನಾಂ, ಮಂಡಲ ಮಾಡಿ ಪಾತ್ರ ಹಾಕಿ ಅದು ತಾರತಮ್ಯ ಪ್ರಕಾರ ಕುಡಿಸಿದಾರಂತೆ ರುದ್ರದೇವರು. ಪಾತ್ರ ಪಾತ್ರ ವಿಚಕ್ಷಣ, ಯಾರ್ಯಾರನ್ನು ಎಲ್ಲೆಲ್ಲಿ ಕೂಡಿಸಬೇಕು ಆ ರೀತಿ ರುದ್ರದೇವರು ಕೂಡಿಸಿದ್ದಾರೆ, ತಾರತಮ್ಯ ಜ್ಞಾನವುಳ್ಳವರು. ಈ ರೀತಿ ಮಾಡಿ ಪಾತ್ರ ಸಂಸ್ಕಾರ ಪೂರ್ವಂಚ, ತುಪ್ಪದಿಂದ ಪಾತ್ರ ಸಂಸ್ಕಾರ, ಎಲೆಗೆ ಸಂಸ್ಕಾರ ಮಾಡಿ ಆಮೇಲೆ ಉಪ್ಪಿನಿಂದ ಆರಂಭ ಮಾಡಿ ಘೃತದವರೆಗೆ ತುಪ್ಪದವರೆಗೆ ಬಡಿಸಬೇಕು. ಇದು ಶುಭ ಕಾರ್ಯದಲ್ಲಿ ಬಡಿಸುವ ಕ್ರಮ. ಲವಣ ಮೊದಲು, ಯಾಕೆ ಲಕ್ಷ್ಮೀ ಸನ್ನಿಧಾನ, ಕೊನೆಗೆ ತುಪ್ಪ, ಅದರಲ್ಲೂ ಲಕ್ಷ್ಮೀ ಸನ್ನಿಧಾನ. ಊಟಕ್ಕೆ ಕೂತನು, ಊಟ ಆಯಿತು, ಊಟ ಮಾಡುವಾಗ ಶ್ರೀನಿವಾಸ ಯಾರಿಗೆ ಸಮರ್ಪಣೆ ಮಾಡಬೇಕು, ಅನಿವೇದಿತ ಅನ್ನವನ್ನ ಹಾಕಬಾರದು, ಅಹೋಬಲ ನೃಸಿಂಹಸ್ಯ ಪೂಜಾಂಚಕ್ರೆ ವಿಧಾನತಃ, ಅಹೋಬಲದಲ್ಲಿ ನರಸಿಂಹದೇವರ ಪ್ರತಿಷ್ಠೆ ಶ್ರೀನಿವಾಸ ದೇವರು ಮಾಡಿದ್ರು ಕೆಳಗಡೆ. ಆ ಶ್ರೀನಿವಾಸ ದೇವರು ಪ್ರತಿಷ್ಠೆ ಮಾಡಿದ ಅಹೋಬಲ ನರಸಿಂಹದೇವರಿಗೆ ಅದನ್ನು ಸಮರ್ಪಣೆ ಮಾಡಿದರು. ಇವತ್ತಿಗೂ ಹಾಗೆ ಹೇಳೋದು, ಎಲ್ಲರಿಗೂ ನಾವು ಯಾವ ದೇವರಿಟ್ಟುಕೊಂಡ್ರೂ ಕೂಡ ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವರಮಾ ಬ್ರಹ್ಮಾದಯೋ ದೇವಾ ಸನಕಾದ್ಯಾಶುಕಾದಯ ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ ಅಂತ ಇದು ನರಸಿಂಹದೇವರ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತ ಹೇಳೋದು. ಈ ರೀತಿ ಮಾಡಿ ಹಾಕಿದ್ದಾರೆ. ಭೋಜನೋತ್ತರದಲ್ಲಿ ತಾರತಮ್ಯ ಪ್ರಕಾರ ದಕ್ಷಿಣೆ ಕೊಟ್ಟಿದ್ದಾರೆ. ಭೋಜನ ಆದ್ಮೇಲೆ ಶುಭ ಕಾರ್ಯದಲ್ಲೆಲ್ಲ ಭೋಜನೋತ್ತರದಲ್ಲಿ ದಕ್ಷಿಣೆ, ಅಥವಾ ಊಟ ಕೂತ ಮೇಲಾದರೂ ಕೊಡು, ಆ ರೀತಿ ಭೋಜನೋತ್ತರದಲ್ಲಿ ದಕ್ಷಿಣೆ. ಇವೆಲ್ಲ ಪದ್ಧತಿಗಳನ್ನ ಬಡಿಸೋದು ಹೇಗೆ, ಏನೇನು ಮಾಡಬೇಕು, ವಿವಾಹ ಹೇಗೆ ನಡೀಬೇಕು, ಇಂಥದ್ದನ್ನ ತೋರಿಸಲಿಕ್ಕೆ ಶ್ರೀನಿವಾಸ ದೇವರು ಒಂದು ವಿಡಂಬನೆ ಮಾಡಿ ತೋರಿಸಿದಂತಹದ್ದು. ಅದನ್ನ ವ್ಯಾಸರು ಬರೆದಿಟ್ಟಿದ್ದಾರೆ 12 ಅಧ್ಯಾಯದ ಆ ವಿವಾಹ ಮಹಾತ್ಮ್ಯ ಪ್ರಶಂಸನ ಅನ್ನೋದನ್ನ ಇಲ್ಲಿ ಯಥಾಮತಿ ಅನುವಾದ ಮಾಡಿದ್ದೆ. ಇದರಿಂದ ಎಲ್ರಿಗೂ ಕೂಡ ಶ್ರೇಯಸ್ಸಾಗಲಿ. ವಿಶೇಷವಾಗಿ ಬಾಲು ಅವರು, ಅವರ ಕುಟುಂಬದವರು ಎಲ್ಲರೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಮೇಲಿಂದ ಮೇಲೆ ಈ ದೇವತಾ ಕಾರ್ಯವನ್ನು ಮಾಡ್ತಾನೇ ಇರ್ತಾರೆ. ಯಮುನಾಬಾಯಿಯವರು ಎಷ್ಟು ಧಾರ್ಮಿಕ ಕಾರ್ಯ, ಎಷ್ಟು ಪುರಾಣಗಳು ಶ್ರವಣ ಮಾಡಿದಷ್ಟು ಅವರಿಗೆ ತೃಪ್ತಿ ಇಲ್ಲ. ಪರೀಕ್ಷಿತರಾಜ ಹೇಳಿದ ಹಾಗೆ ತೃಪ್ತಿ ಆಗ್ತಾ ಇಲ್ಲ ನನಗೆ ಅಂತಾನೆ ಪರೀಕ್ಷಿತರಾಜ. ಶುಕಾಚಾರ್ಯ ಇನ್ನೂ ಹೇಳಿ ಇನ್ನೂ ಹೇಳಿ ತೃಪ್ತಿ ಆಗ್ತಾ ಇಲ್ಲ. ಆ ರೀತಿ ಪದೇ ಪದೇ ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ, ಮತ್ತು ಬಂದು ಭಾಗವಹಿಸಿದ ಎಲ್ರಿಗೂ. ಆ ಪದ್ಮಾವತಿ ಸಮೇತನಾದಂತಹ ಶ್ರೀನಿವಾಸ ಶ್ರೇಯಸ್ಸನ್ನುಂಟು ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣಾರ್ಪಣೆ.